श्री गुरुभ्यो नमः हरिः ओम्। हयग्रीवं चिदानन्द विग्रहं सदनुग्रहं दशग्रीवच्छदं शापान् मणिग्रीव विमोचनं स्वनामग्रहणादेवानिरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसर्णसे उत्तुङ्गवाक्तरङ्गाय मध्वदुग्धब्धये नमः। गुरुमखिल गुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्ना। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराचितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् नमः। ब्रह्मचर्य हरिप्रीतिसुविद्यावादशारिणः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरुन् वन्दे मन्दोहं देवि शुद्धये सत्यं सत्यं पुनः सत्यं विष्णुतीर्थप्रदादतः सर्वे कामा भवन्त्येव शपथोबिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः हरिः ॐ। ओम जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदयादिकवये मुख्यन्ति यं सूरयः तेजो वारिमृदां यथा विनिमयो यत्र त्रिसर्गोऽमृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः हरिः ओम्। ಸನ್ನಿಧಾನಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಪುನಃ ಪುನಃ ಸಲ್ಲಿಸಿ ಷಷ್ಠಸ್ಕಂಧ ಆಯಿತು, ಸಪ್ತಮ ಸ್ಕಂಧ ಮುಂದೆ ಬರಬೇಕು. ಷಷ್ಠಸ್ಕಂಧದಲ್ಲಿ ನಾನು ಬರುವಾಗಲೇ ಒಂದು ಶ್ಲೋಕ ಬರ್ತಿತ್ತು, ಅದರ ಅರ್ಥ ಹೀಗಿತ್ತು, ಹೌದಲ್ಲೋ, ವೃತ್ರಾಸುರ ಇಂದ್ರ ದೇವರಿಗೆ ಹೇಳತ್ತಾಗಿದ್ದ, ಹೇ ಇಂದ್ರ, ಕೈಯಿಂದ ಜಾರಿ ಬಿದ್ದಿದೆ ವಜ್ರ ಆಯುಧ, ಯಾರ ಮುಂದೆ? ವೃತ್ರಾಸುರನ ಮುಂದೆ ಬಿದ್ದಿದೆ. ಏನು ಅಂದುಕೊಳ್ಳಬೇಡ, ಏನು ಸೊಪ್ಪ ತಗೊಳ್ತೇನೆ ಅಂತ ಹೇಳಲಿಕ್ಕೆ ಪದಾರ್ಥ ಅಲ್ಲ ಅದು, ಕೊಲ್ಲೋ ಆಯುಧ, ಅದನ್ನೇ ಹೇಳುತ್ತಾ ಇದ್ದಾರೆ. ಎಲ್ಲ ಜೀವರಾಶಿಗಳು ಆ ಮಹಾಶಕ್ತಿಯ ಮುಂದೆ ದಾರು ಯಂತ್ರವದ್ದು ಅಂದರೆ ಯಂತ್ರದ ಗೊಂಬೆಗಳಂತೆ ಇದ್ದಾರಯ್ಯ. ನೀನೊಂದು ಗೊಂಬೆ, ನಾನೊಂದು ಗೊಂಬೆ, ನೀನು ಕೊಲ್ತೀಯ, ನಾನು ಸಾಯ್ತೇನೆ ಎಂಬುದು ಇಲ್ಲವೇ ಇಲ್ಲ. ಇನ್ನೇನು, ಅವನೊಬ್ಬನೇ ಕೊಲ್ಲೋದು, ಅವನೊಬ್ಬನೇ ಸಾಯಿಸೋದು, ಪ್ರತಿಯೊಂದು ಅವನೇ ಮಾಡಿಸೋದು. ಈ ಸೂತ್ರ ಆದಿಯಿಂದ ಅಂತ್ಯದವರೆಗೆ ಹೇಳಿದೆ ಭಾಗವತದಲ್ಲಿ. ಭಾಗವತ ಕೇಳಿದ್ದೀರಾ? ಕೇಳಿದು ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ. ಏನರ್ಥ ಆಯಿತು? ಏನಿದೆ ರೀ, ಅವ್ರದ್ದೊಂದು ಕಥ, ಇವ್ರದ್ದೊಂದು ಕಥ, ಇವ್ರದ್ದೊಂದು ಕಥ, ಮಧ್ಯೆ ದೇವರದ್ದು ಒಂದು ಕಥ, ಹೌದಲ್ವೇ? ಅಂದರೆ ಸ್ವಲ್ಪ ಜಾಸ್ತಿ, ಒಂದು 10 ಕಥೆಗಳು, ಅವರೆಲ್ಲ ಒಂದೊಂದೇ ಕಥ ಅಷ್ಟೇ ತಾನೇ. ಅದಕ್ಕಂದ್ರೂ ಆ ಭಾಗ್ಯಕ್ಕೆ ಅಲ್ಲಿಗಾಕೆ ಹೋಗ್ಬೇಕು ಅಂತ. ವ್ಯಕ್ತಿಗಳ ಕಥ, ದೇವರ ಕಥ ಅಂತ ಪ್ರತ್ಯೇಕ ನೋಡಬೇಡಿ. ವ್ಯಕ್ತಿಗಳ ಒಳಗೆ ಶಕ್ತಿಯ ಕಥ ಇದೆ, ಅದೇ ಭಾಗವತ. ಆದರೆ ಭಾಗವತದ ಪರಿಚಯ ಮಾಡಿಕೊಡುತ್ತಾರೆ ಆದಿಯಲ್ಲಿ. ಭಾಗವತವನ್ನು ನೋಡಬೇಕಾದ ದೃಷ್ಟಿ ಹೇಗೆ? ಎಲ್ಲ ಕಥೆಗಳಿವೆ, ಆ ಕಥೆಗಳಲ್ಲಿ ಸಾರಭೂತವಾದ್ದು ಶ್ರೀಹರಿಯ ಕಥ. ಹರೇ ಕಥಾಮೇವ ಕಥಾಸು ಸಾರಂ. ಶ್ರೀಹರಿಯ ಕಥೆಯನ್ನೇ ಹೇಳಿ. ಎಲ್ಲ ಕಥೆಗಳಲ್ಲಿ ಸಾರಭೂತವಾದ್ದು ಶ್ರೀಹರಿಯ ಕಥೆ ತಾನೆ. ಅವಾಗಂದ್ರು ಎಲ್ಲರ ಕಥೆಗಳು ಬೇರೆ, ದೇವರ ಕಥೆ ಬೇರೆ. ಹತ್ತು ಕಥ, ಹತ್ತವತಾರದ ಕಥ, ಅದರಿಂದ ದೇವರ ಕಥೆ ಸ್ವಲ್ಪ ಸಾರಭೂತವಾದ್ದು. ಅದು ಹೇಳಿ ಅಂದ್ರೆ ಹಾಗಲ್ಲ, ಉದ್ಧೃತ್ಯ ಪುಷ್ಪೇಭ್ಯ ಇವ ಅರ್ಥ ಬಂಧೋ ಅಂದ್ರು. ಪುಷ್ಪಗಳಿಂದ ಮಕರಂದವನ್ನ ತೆಗೆದಂತೆ ಎಲ್ಲ ಭಕ್ತರ ಚರಿತ್ರೆಯಿಂದ ದೇವರ ಚರಿತ್ರೆಯನ್ನ ಹೊರಗೆ ತೆಗೆದು ಹೇಳಿ ಅಂದ್ರು. ಅರ್ಥ ಆಗಿಲ್ಲ, ಭಕ್ತರ ಚರಿತ್ರೆ ಬೇರೆ, ದೇವರ ಚರಿತ್ರೆ ಬೇರೆ ಅಂತಲೇ ನಾವು ಹೊರಟದ್ದು, ಮತ್ತೆ ಭಕ್ತರ ಚರಿತ್ರೆ ಒಳಗೆ ದೇವರ ಚರಿತ್ರೆ, ಇದೇನು ಪ್ರಶ್ನೆ ಅಂದರೆ. ಯಾವಾಗಂದ್ರು ಭಕ್ತರ ಚರಿತ್ರೆ ಪ್ರತ್ಯೇಕ ಅಂತ ಯಾವಾಗ ಆಗುತ್ತೆ ಅಂದ್ರೆ ಅವರು ಸ್ವತಂತ್ರರಾಗಿದ್ರೆ. ಭಕ್ತರು ಅವರು ಸ್ವತಂತ್ರರಾಗಿದ್ರೆ ಅವರದೊಂದು ಚರಿತ್ರೆ, ಈ ಸ್ವತಂತ್ರನಾದ ಸ್ವಾಮಿ ಈ ಒಂದೊಂದು ಚರಿತ್ರ ಅಂತಿರ್ತಿತ್ತು. ಆದರೆ ಸ್ವತಂತ್ರನಾದವ ಒಬ್ಬನೇ, ಅವನೇ ಎಲ್ಲರ ಒಳಗೆ ನಿಂತು ಅವರಿಂದ ಆಯಾ ಕಾರ್ಯಗಳನ್ನ ಮಾಡಿ ಮಾಡಿಸಬೇಕು. ಹಾಗಾದರೆ ಈಗ ಯಾರ ಚರಿತ್ರೆ ಬರ್ತಾ ಇದೆ ಅಂದರೆ ಪ್ರಹ್ಲಾದ ರಾಜರ ಚರಿತ್ರೆ. ಇಲ್ಲೇ ಕೂತಿದ್ದಾರೆ, ಕೇಳ್ತಾ ಇದ್ದಾರೆ, ನನ್ನ ಚರಿತ್ರೆ ಹೇಳಲಿಕ್ಕೆ ಹೊರಟಿದ್ದಾರೆ ಅವರು ಅಂತ ನಗುತ್ತಾ ಇದ್ದಾರೆ. ಯಾಕೆ? ದೇವರನ್ನ ನೋಡಿದವರು, ನೋಡುವ ಹಂಬಲವೂ ಇಲ್ಲದವರು ನಾವು. ನಾವು ಅವರ ಚರಿತ್ರೆ ಹೇಳಿದರೆ ಹಾಸ್ಯಾಸ್ಪದ, ಆದರೂ ಅವರು ಸಂತೋಷದಿಂದ ಕೇಳುತ್ತಾರೆ. ಹೇಗೆ ಅಂದರೆ ತಾಯಿ ಮಗುವಿನ ತೊದಲು ನುಡಿಗಳನ್ನು ಕೇಳಿದಂತೆ. ಸರಿ, ಪ್ರಹ್ಲಾದರಾಜರ ಚರಿತ್ರ ಅಂದರೆ ಮೊದಲೇ ಕಣ್ಣು ಸರಿಯಾಗಿ ಕಾಣಲ್ಲ, ಬ್ಲರ್ ಆಗಿ ಕಾಣುತ್ತೆ. ಆವಾಗ ಡಾಕ್ಟರ್ ಏನ್ ಮಾಡ್ತಾರೆ, ಒಬ್ಬೊಬ್ಬರನ್ನ ತೋರಿದಾಗ ಅವರು ಇಟ್ಕೊಂಡಿರ್ತಾರಲ್ಲ ಕನ್ನಡಕ, ರೌಂಡ್ ಆಗಿರುತ್ತೆ ಟೆಸ್ಟ್ ಮಾಡೋ ಕಾಲಕ್ಕೆ, ಅದನ್ನ ತಂದು ನಮ್ ಹಿಂದೆ ಬರ್ತಿರ್ತಾರ, ಇವರನ್ನ ಸರಿಯಾಗಿ ನೋಡಿ ಇವರನ್ನ ಸರಿ, ಒಂದೇ ಚಾಳಿಸ ಹಾಕ್ಬಿಡ್ತಾರೆ ಕಣ್ಣಿಗೆ, ತಗಲ್ ಹಾಕ್ತಾರೆ. ನಿಮ್ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಕಣ್ಣಿಗೆ ತಗಲ್ ಹಾಕ್ತಾರೆ, ತಗಲ್ ಹಾಕಿದ್ರೆ ಕಾಣಿಸೋದೆಲ್ಲ ಸರಿಯಾಗಿ ಕಾಣುತ್ತೆ. ಹೌದಾ? ಆಗ ಚಾಳಿಸ ಹಾಕೊಂಡೇ ನೋಡೋಣ ಭಾಗವತ. ಏನು? ಪ್ರಹ್ಲಾದರಾಜರು ಒಬ್ಬ ಜೀವ, ಆ ಜೀವ ಅಸ್ವತಂತ್ರ. ಅಸ್ವತಂತ್ರರಾದ ಪ್ರಹ್ಲಾದರಾಜರೊಳಗೆ ಪ್ರಹ್ಲಾದಾಂತ ಶಬ್ದದಿಂದ ಕರೆಸಿಕೊಂಡು ಭಗವಂತ ನಿಂದಿದ್ದಾನೆ. ಇದನ್ನೇ ಗೋಪಾಲದಾಸರು ಹೇಳ್ತಾರೆ. ಗೋಪಾಲದಾಸ ಅಂತಾರೆ, ರಾಘವೇಂದ್ರರೆಂಬ ರೂಪವೇ ತಾನಾಗಿ, ರಾಘವೇಂದ್ರರೆಂಬ ನಾಮ ವಿರಿಸಿಕೊಂಡು, ರಾಘವೇಂದ್ರರಿನ್ನು ಮಾಡಿದಂಥ ಪುಣ್ಯ ಭೋಗವರಿತು ತನ್ನ ಭಾಗವತರಿಗೀವ. ರಾಘವೇಂದ್ರ ರೂಪಿ ಗೋಪಾಲ ವಿಠಲ. ಈ ಚಿಂತನೆ ಬಂದರೆ ಹಾಗಾದರೆ ಪ್ರಹ್ಲಾದರಾಜರ ಚರಿತ್ರ ಅಂದರೆ ಪ್ರಹ್ಲಾದರಾಜರ ಒಳಗೆ ಪ್ರಹ್ಲಾದ ಅಂತ ಕರೆಸಿಕೊಂಡು ಇದ್ದು ಅವರ ಕರ್ಮಾನುಸಾರ, ಅವರ ಯೋಗ್ಯತಾನುಸಾರ ಅವರಿಂದ ಸಕಲ ಕಾರ್ಯಗಳನ್ನು ಮಾಡಿಸಿದ ಒಳಗಿರುವ ನರಸಿಂಹನ ಚರಿತ್ರ, ಹೊರಗಿರುವ ನರಸಿಂಹನ ಚರಿತ್ರ. ಈ ಎರಡೂ ರೂಪಗಳ ಚಿಂತನೆಯನ್ನ, ಬಿಂಬರೂಪಿಯ ಚಿಂತನ, ಹೊರಗಿರುವ ಮಹದ್ರೂಪದ ಚಿಂತನ, ಈ ಎರಡೂ ಚಿಂತನೆ ಸೇರಿದರೆ ಭಾಗವತ. ಈ ಸೂತ್ರ ಪ್ರತಿಯೊಂದು ಸ್ಕಂದ, ಪ್ರತಿಯೊಂದು ಅಧ್ಯಾಯ, ಪ್ರತಿಯೊಂದು ಶ್ಲೋಕ, ಪ್ರತಿಯೊಂದು ಶಬ್ದದಲ್ಲಿ ಹೊರಟಿದೆ. ಎಲ್ಲಾ ಪುಷ್ಪಗಳೇ ಭಾಗವತದಲ್ಲಿ ಸೂತ್ರ ಇದಿದೆ. ಪ್ರಶ್ನೆ ಬರ್ತಾ ಇದೆ, ಸಮಃ ಪ್ರಿಯಃ ಸುಹೃತ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀತ್ ವಿಷಮೋ ಯಥಾ. ಇಲ್ಲಿ ಸ್ವಲ್ಪ ಬೇಗ ಓಡುತ್ತೆ ಅಂತ ಕಾಣುತ್ತೆ ಸಮಯ. ಸರಿ, ನಮಗೆ ಕೊಟ್ಟ ಸಮಯದಲ್ಲೇ ಇದ್ದ ಅಡಿಗೆಯಲ್ಲೇ ಊಟ ಮಾಡುವುದು ಹೇಗೆ ಸರಿಯೋ, ಕೊಟ್ಟ ಸಮಯದಲ್ಲೇ ಪ್ರವಚನ ಮಾಡುವುದು ಸರಿಯೇ. ಯಾಕೆ ಅಂದರೆ ಭಾಗವತ ಸಪ್ತಮ ಸ್ಕಂಧ ದೊಡ್ಡ ಆನೆ, ಅದನ್ನ ತೂರಿಸಲಿಕ್ಕೆ ಕೊಟ್ಟದ್ದು ಚಿಕ್ಕ ಕಿಡಕಿ, ಯಾವುದು ಒಂದು ಗಂಟೆ ಕಾಲ, ಅದರಲ್ಲಿ ತೂರಿಸಲಿಕ್ಕೆ ಪ್ರಯತ್ನ ಪಡುತ್ತೆ. ದೇವರ ಬಗ್ಗೆ ಪ್ರಶ್ನೆ. ಇವ ಸಮ, ಸಮ ಹೋದ ಅಲ್ವಾ? ಸಮ ಯಾಕೆ ಅಂದ್ರೆ ವೇದವೇ ಹೇಳ್ತಾ ಇದೆ ಇವನು ಸಮನಾದವ ಅಂತ. ಆದರೆ ಸಮನಾಗಿರಬೇಕಾದವ ಸಮನಾಗಿ ಇಲ್ಲ. ಯಾಕಿಲ್ಲ? ದೇವರ ಮಕ್ಕಳು ಯಾರು? ಬ್ರಹ್ಮದೇವರು. ಬ್ರಹ್ಮದೇವರ ಮಕ್ಕಳು ಯಾರು? ಕಶ್ಯಪರು. ಕಶ್ಯಪರ ಹೆಂಡತಿಯರು ಇಬ್ಬರು, ದಿತಿ ಆದಿತಿ. ಅವರಿಬ್ಬರ ಮಕ್ಕಳೇ ದೈತ್ಯರು, ದೇವತೆಗಳು. ಇಲ್ಲೊಂಚೂರು ಬರುತ್ತೆ, ದೈತ್ಯರು ಅಂದ್ರೆ ಕೆಟ್ಟವರು ತಾನೆ? ಬಹಳ ತಪ್ಪು ತಿಳುವಳಿಕೆ ಅದು. ನಾವು ಕೆಟ್ಟವರು ನೋಡಿಕೊಳ್ಳೆ ದೈತ್ಯರು ಅಂತ ಬೈತೀವಿ. ಇಲ್ಲ, ದೈತ್ಯರು ಅಂದ್ರೆ ಶಬ್ದದ ಅರ್ಥ ಎಷ್ಟು ಗೊತ್ತೋ, ದಿತೀ ದೇವಿಯ ಮಕ್ಕಳು, ಇಷ್ಟೇ ಅರ್ಥ. ಕೆಟ್ಟವರು ಎಂಬ ಅರ್ಥ ಇಲ್ಲವೇ ಇಲ್ಲ. ದಿತೀ ದೇವಿಯ ಮಕ್ಕಳಲ್ಲಿ ಅಪರೂಪದ ರತ್ನಗಳು ತುಂಬಾ ಜನ ಇದ್ದಾರೆ. ದೈತ್ಯರು ಬಲಿ ಮಹಾರಾಜ ಶುದ್ಧ ದೈತ್ಯ, ಹಾಗಾದ್ರೆ ಕೆಟ್ಟವನೇನು ಅಲ್ಲ. ಅದೇ ತರ ದಿತಿ ದೇವಿ, ಅದಿತಿ ದೇವಿ ಇಬ್ಬರ ಮಕ್ಕಳು ಬಂದರು. ಹಾಗಾದ್ರೆ ದೇವರ ಪರಂಪರೆಯಲ್ಲಿ ಬಂದ ದೇವರ ಸಂತಾನ ಇದು. ಅದರಲ್ಲಿ ಒಬ್ಬ ಮಗ ಕೆಟ್ಟವನಾದರೆ ಒಳ್ಳೆಯವನಾದ ಮಗನಿಗಾಗಿ ಕೆಟ್ಟವನಾದವನನ್ನ ಬೈಬಹುದು, ಬಡಿಬಹುದು, ತಲೆ ಕಡಿಯೋದು ಸರಿಯ. ಯಾರು? ತಾಯಿಯಾದವರು. ತಾಯಿ ಸ್ಥಾನದಲ್ಲಿರುವ ಭಗವಂತ ಮಾಡೋದು ಸರಿಯ. ಇಂದ್ರನಿಗಾಗಿ ಎಲ್ಲರನ್ನ ಕೊಂದರಲ್ವಾ? ಹಾಗೆ ಅಂತ ದೇವತೆಗಳಿಂದ ಈತನಿಗಾಗಬೇಕಾಗಿದ್ದೇನೂ ಇಲ್ಲ. ನಕ್ಯಸ್ಯಾರ್ಥ ಸುರಗಣೈ ಸಾಕ್ಷಾನ್ ವಿಶ್ವೇಯಸಾತ್ಮನಃ ನೈವಾಸುರೇಭ್ಯೋ ವಿದ್ವೇಷ ನ ಉದ್ವೇಗಶ್ಚ ಅಗುಣಸ್ಯಹಿ. ದೇವತೆಗಳಿಂದ ಅವರ ಪೂಜೆಗಳಿಂದ ಇವನಿಗೆ ಆಗಬೇಕಾಗಿದ್ದೇನಿಲ್ಲ, ಹಾಗೆ ದೈತ್ಯರಿಂದ ಇವನಿಗೆ ಉದ್ವೇಗವಿಲ್ಲ. ಯಾಕೆ? ಇವನಿಗೆ ಮೂರು ಗುಣಗಳ ಕಾಟವಿಲ್ಲ, ಮೂರು ಗುಣಗಳ ಕಾಟವಿಲ್ಲ. ಇಷ್ಟೆಲ್ಲ ಹೇಳಿ ಅವಾಗ ಉತ್ತರ ಕೊಡ್ತಾರೆ, ಭಗವಂತ ಸಮನೇ ಆಗಿದ್ದಾನೆ. ಹೇಗೆ ಸಮ ಅಂದರೆ, ಅವನಿಗೆ ಬೇಕಾದವರು ಬೇಡದವರು ಅಂತ ಯಾರೂ ಇಲ್ಲ. ಎಲ್ಲರನ್ನು ಒಂದೇ ರೀತಿ ನೋಡುತ್ತಾನೆ. ಇಲ್ಲಿ ನೋಡುತ್ತಾ ಇಲ್ಲಲ್ಲ, ಹಾಗೇನೂ ಇಲ್ಲ. ದೇವತೆಗಳಿಗೆ ಉನ್ನಾಹ ಕಾಲ ಬಂದಾಗ ಅಂದರೆ ಸತ್ವಗುಣ ಪ್ರಧಾನರಾದವರಿಗೆ ಉನ್ನಾಹ ಕಾಲ ಬಂದಾಗ ಜಯಕಾಲೇತು ಸತ್ವಸ್ಯ ದೇವರ್ಷೀನ್ ರಜಸೋ ಅಸುರಾನ್ ತಮಸೋ ಯಕ್ಷ ರಕ್ಷಾಂಸಿ ತತ್ಕಾಲಾನುಗುಣೋ ಭಜನ್. ಅಲ್ಲಿ ಹೇಳ್ತಾ ಇದ್ದಾರೆ, ಸತ್ವಗುಣಕ್ಕೆ ಉನ್ನಾಹ ಕಾಲ ಬಂದಾಗ ದೇವತೆಗಳನ್ನು ಮೇಲೆ ಕೆಡುತ್ತಾನೆ, ರಜೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಅಸುರರನ್ನ, ನಂತರ ತಮೋ ಗುಣಕ್ಕೆ ಉನ್ನಾಹ ಕಾಲ ಬಂದಾಗ ದೈತ್ಯರು ರಾಕ್ಷಸರು ಮೊದಲಾದವರನ್ನ ಮೇಲಕ್ಕೆ ತರ್ತಾನಯ್ಯ. ಆಯಾ ಕಾಲಕ್ಕೆ ತಕ್ಕಂತೆ ಅವರವರನ್ನ ಮೇಲಕ್ಕೆ ತರ್ತಾನೆ. ಇಲ್ಲಿ ಪ್ರಶ್ನೆ ಏನು? ಭಗವಂತನನ್ನ ಕಾಣಬೇಕು ಅನ್ನೋದು ನಮ್ಮ ಗುರಿ. ದೇವರನ್ನ ಕಾಣಬೇಕು ಅಂತಾದರೆ ಅವನು ಕಾಣಿಸ್ತಾ ಇಲ್ಲ. ಅವನು ಕಾಣಿಸದೇ ಇರುವಾಗ ಅವನೊಬ್ಬನಿದ್ದಾನೆ ಎಂಬ ಎಚ್ಚರ ಯಾವುದರ ಮೂಲಕ ಬರುತ್ತೆ ಅಂದರೆ, ಇವಾಗ ಯಾರಿಗೋ ದೆವ್ವ ಬಡದಿದೆ, ನಿಮ್ಮ ಮಾತಲ್ಲಿ ಹೇಳಿದರೆ ದೆವ್ವ ಬಡದಿದೆ, ದೆವ್ವ ಕಾಣತ್ತ? ಕಾಣಲ್ಲ, ಚೇಷ್ಟೆ ಮಾತ್ರ ಕಾಣುತ್ತೆ. ಹೌದಾ? ಆ ಚೇಷ್ಟೆಗಳನ್ನ ನೋಡಿ ದೆವ್ವ ಬಡಿದಿದೆ ಅಂತ ಅವರಲ್ಲಿ ಹೇಳುತ್ತೇವೆ. ದೆವ್ವದ ಚೇಷ್ಟೆಯನ್ನ ನೋಡಿ ದೆವ್ವ ಇದೆ, ದೆವ್ವ ಇದೆ. ಇದು ನಾನು ಕೊಡೋ ದುಷ್ಟ ಅಂತ ಅಲ್ಲ, ವ್ಯಾಸರಾದರೇ ಕೊಡೋ ದುಷ್ಟ ಅಂತ, ಪಿಶಾಚ ದುಷ್ಟಾಂತವನ್ನೇ ಕೊಡುತ್ತಾರೆ. ಹಾಗೆ ಕಾಣಿಸದೇ ಇರುವ ದೇವರನ್ನ ಹೇಗೆ ಹುಡುಕಬೇಕು ಅಂದರೆ, ಎಲ್ಲಿ ಶಕ್ತಿ ಪ್ರಕಟ ಆಗ್ತಾ ಇದೆ ಅಲ್ಲಿ ಸ್ವಾಮಿ ಇದ್ದಾನೆ. ಎಲ್ಲ ಕಡೆಯೂ ಸ್ವಾಮಿ ಇದ್ದಾನೆ, ವಿಶೇಷವಾದ ತನ್ನ ರೂಪವನ್ನ ಪ್ರಕಟ ಮಾಡಿದ್ದಾನೆ. ಅದನ್ನ ನೋಡಬೇಕು ನಾವು ಜೀವನದಲ್ಲಿ, ಪ್ರತಿಯೊಬ್ಬರಲ್ಲಿ ನೋಡಬೇಕು. ಒಬ್ಬರಿಗೆ ಹಾಡು ಚೆನ್ನಾಗಿ ಹೇಳುತ್ತಾರೆ, ಚೆನ್ನಾಗಿ ಹಾಡು ಹೇಳುತ್ತಾರೆ, ಇನ್ನೊಬ್ಬರಿಗೆ ಹಾಡೇ ಬರಲ್ಲ, ನಮಗೆ ಹಾಡೇ ಬರಲ್ಲ. ಅವಾಗ ಹಾಡು ಹೇಳುವವರಲ್ಲಿ ಭಗವಂತನ ವಿಶೇಷ ಸನ್ನಿಧಾನವಿದೆ. ಆದರೆ ಹಾಡು ಹಾಡುವವರಿಗೆ ಅಡುಗೆಯೇ ಬರಲ್ಲ, ಕೇಳುವವರಿಗೆ ಒಳ್ಳೆ ಅಡಿಗೆ ಮಾಡುತ್ತಾರೆ. ಇಲ್ಲೂ ವಿಶೇಷ ಭಗವಂತನ ಸನ್ನಿಧಾನ. ಅದಕ್ಕೆ ಎಲ್ಲೆಲ್ಲಿ ಯಾವ ಯಾವ ವಿಶೇಷ ಶಕ್ತಿ ಭಗವಂತ ತೋರುತ್ತಾನೆ ಅಲ್ಲಲ್ಲಿ ನೋಡಿ, ಒಳ್ಳೆ ಹಾಡುಗಾರಿಕೆ ಇದ್ದದ್ದು ನೋಡ್ತಾನೆ ಇದ್ದೇವೆ. ಹೌದಾ? ಹೌದು. ಆದರೆ ಹಾಡುಗಾರಿಕೆ ಇದ್ದ ಕಡೆ ಸ್ವಾಮಿ ನೀನಿದ್ದು ನುಡಿಸ್ತಾ ಇದ್ದೀಯ ಅಂತ ದೇವರಿಗೆ ಆ ಸ್ಥಾನದಲ್ಲಿ ಒಂದು ನಮಸ್ಕಾರ ಎಂದಾದರೂ ಹಾಕದುವ? ಅಡಿಗೆ ಚೆನ್ನಾಗಿ ಮಾಡಿದ್ರು, ಅಡಿಗೆ ಹತ್ರ ಹೋಗಿ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು, ಒಳ್ಳೇದೆ. ಆದರೆ ಅಲ್ಲಿರೋ ದೇವರಿಗೆ ನೀ ಮಾಡಿಸಿದೀಯೋ ಅಂತ ಅವನಿಗೆ ಶಬಾಷ್ ಅಂದುವ ಒಂದ್ಸಲ ಆದರೂ? ಇಲ್ಲ, ನಮ್ಮ ದೃಷ್ಟಿ ವ್ಯಕ್ತಿಗಳ ಪರ್ಯಂತ ಹೋಗ್ತಾ ಇದೆ, ಒಳಗೆ ಮಾಡಿಸಿದ ಶಕ್ತಿಯ ಪರ್ಯಂತ ಹೋಗ್ತಾ ಇಲ್ಲ. ಅದು ಹೋಗಬೇಕು ಅನ್ನೋ ಅಭ್ಯಾಸ ಮಾಡಿದವರ ಪಟ್ಟಿಯೇ ಭಾಗವತ. ಅಂಥವರಲ್ಲಿ ಶ್ರೇಷ್ಠರು ನಮ್ಮ ರಾಯರು, ಅದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಭಗವಂತ ಒಂದೊಂದು ಗುಣಕ್ಕೆ ತಕ್ಕಂತೆ ಒಬ್ಬೊಬ್ಬರನ್ನ ಮೇಲಕ್ಕೆ ಕರ್ಕೊಂಡು ಬರ್ತಾನಯ್ಯ. ಇದರಲ್ಲಿ ತುಂಬಾ ಒಳ್ಳೆ ಒಳ್ಳೆ ರತ್ನಗಳಂತಹ ಶ್ಲೋಕಗಳು ಬರ್ತಾ ಇವೆ, ಹೇಳ್ತಾ ಬರ್ತಾರೆ. ಈ ಒಂದು ಭಗವಂತನ ಸಮತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟದ್ದೇ ಹಿಂದಿನ ಇತಿಹಾಸ. ಇತಿಹಿ ಆಸ ಅಂದರೆ ಹೀಗೇ ನಡೆದಿತ್ತು ಅಂತ ಹೇಳೋದು. ಭಾರತ ನಡೆದಿದೆ, ಅದರಲ್ಲಿ ಮತ್ತು ಕಲ್ಪನೆ ಇಲ್ಲ. ಪುರಾಣಗಳಲ್ಲಿ ಕಲ್ಪನೆ ಇರಬಹುದು. ಆ ದೃಷ್ಟಾಂತ, ಕಾಗೆ ಯಾರೋ ದೀಪ ಹಚ್ಚಿದ್ರು, ಇದೇ ಕಾರ್ತಿಕ ಮಾಸ, ದೀಪ ಹಚ್ಚಿದ್ರು, ಅದು ಬತ್ತಿ ನೋಡಿದ್ರೆ ಬಹಳ ಇಷ್ಟ ಅದಕ್ಕೆ, ಆ ಬತ್ತಿ ಹಿಡ್ಕೊಂಡು ಹೋಗ್ತಾ ಇತ್ತು, ಅದು ಉರಿತಾನೆ ಇತ್ತು. ಇನ್ನೊಂದು ಕಾಗೆ ಬಂತು ಜಗಳಕ್ಕೆ, ಅದಕ್ಕೆ ಈ ಕಾಗೆ ಬತ್ತಿ ಬಿಟ್ಬಿಡ್ತು ಎಲ್ಲಿ, ಆಕಾಶದಲ್ಲೇ. ಬಿಡುವ ಕಾಲಕ್ಕೆ ಕೆಳಗೆ ಒಂದು ಗುಡಿಸಲು ಇತ್ತು, ಆ ಗುಡಿಸಲು ಮೇಲೆ ಬಿದ್ದು ಉರಿತಾ ಇತ್ತು. ಅದಕ್ಕಂದ್ರು ಕಾಗೆಗೆ ಕಾರ್ತೀಕ ದೀಪೋತ್ಸವ ಮಾಡಿದವು, ಫಲ ಬಂತು. ಹಾಗಾದ್ರೆ ನಾವು ತಗೊಂಡು ಯಾರ ಮನೆಯ ಬೆಂಕಿ ಹಾಕಿ ಕಾರ್ತೀಕ ದೀಪೋತ್ಸವ ಮಾಡಿದರೆ? ಇಲ್ಲ, ಅಲ್ಲಿ ಕಥಾ ನಡೆದದ್ದು ಪ್ರಧಾನ ಅಲ್ಲ, ಎಷ್ಟು ಕಾರ್ತೀಕ ದೀಪ ಹಚ್ಚೋದು ಒಳ್ಳೆಯದು ಅಂತ ಹೇಳೋದು ತಾತ್ಪರ್ಯ. ಆದರೆ ಭಾರತದಲ್ಲಿ ಹಾಗಲ್ಲ, ಅದು ಇತಿಹಾಸ. ಅದರಲ್ಲಿ ನಡೆಯದೇ ಇದ್ದದ್ದು ಕಥಾಭಾಗ ಅಂತಿಲ್ಲ, ನಡೆದದ್ದೇ, ಅದನ್ನು ಹೇಳ್ತಾ ಇದ್ದಾರೆ. ಶ್ರೀಹರಿ ರಾಜಸೂಯ ಯಾಗದಲ್ಲಿ ಅಗ್ರ ಪೂಜೆಗೆ ನಿಂತಿದ್ದಾನೆ. ಪಾಂಡವರು, ಭೀಷ್ಮಾಚಾರ್ಯರು ಎಲ್ಲರೂ ಘೋಷಣೆ ಮಾಡಿದ್ದಾರೆ. ಮಾಡಿದಾಗ ಅಡ್ಡಿ ಬಂದವನೇ ಛೇದಿ ಭೂಭುಜ, ಅಂದರೆ ಶಿಶುಪಾಲ ಅಡ್ಡಿ ಬರ್ತಾ ಇದ್ದಾನೆ. ಇವನಿಗೆ ಯಾಕೆ ಇಷ್ಟು ದೊಡ್ಡವರು ಎಲ್ಲರಿರುವಾಗ ಎಲ್ಲರನ್ನು ತಳ್ಳಿ ಹಾಕಿ ಇವನನ್ನು ಮಾತ್ರ ಮೇಲಕ್ಕೆ ತಂದದ್ದು ಇಡೀ ಸಮಾಜಕ್ಕೆ ಅಗೌರವ. ಹೊಸರು ಕೃಷ್ಣನ ಮೇಲೆ ಬೈಗಳ ಪರಂಪರೆ ಪರಂಪರೆ ಬರ್ತಾ ಇದೆ. ಕೃಷ್ಣ ನೋಡ್ತಾ ಇದ್ದ, ಬೈಲಿ ಬೈಲಿ, ನೂರು ತಪ್ಪುಗಳು ಪೂರ್ತಿ ಆದವು. ಅವರ ತಾಯಿಗೆ ಮಾತು ಕೊಟ್ಟಿದ್ದ, ಭಾರತದಲ್ಲೇ ಕಥಾ ಬರುತ್ತೆ, ನಿನ್ನ ಮಗ ನೂರು ಅಂದರೆ ಕೊಲ್ಲಲೇಬೇಕಾದಂಥ ತಪ್ಪು, ಅಂಥ ತಪ್ಪುಗಳು ನೂರು ಮಾಡೋ ಪರ್ಯಂತ ನಾನು ಸುಮ್ಮನೆ ಇರ್ತೇನೆ. ನೂರ ಒಂದು ಇಲ್ಲ, ಕತ್ತರಿಸಿ ಹಾಕ್ತೇನೆ ಸ್ವಾಮಿ, ತಲೆ ಕತ್ತರಿಸಿ ಹಾಕಿದ. ಹಾಕಿದ ಕೂಡಲೇ ಶಿಶುಪಾಲನ ಒಳಗಿಂದ ತೇಜಸ್ಸು ಬಂದು ದೇವರಲ್ಲಿ ಸೇರಿದ್ರು. ಅಲ್ಲ, ದೇವರಲ್ಲಿ ಅಂದ್ರೆ ದೇವರು ಜೀವ ಒಂದ? ಅಯ್ಯೋ, ಹಾಗೆಲ್ಲ ಏನಿಲ್ಲ, ಸಾಯುಜ್ಯ ಮೋಕ್ಷ ಬಂತು. ಸಾಯುಜ್ಯ ಅಂದ್ರೆ ಯುಜಿರ ಯೋಜ ಯೋಗೆ ಅಂತ, ಅಂದರೆ ದೇವರ ಅಂಗಾಂಗಗಳಲ್ಲೇ ತಾವು ಹೋಗಿ ಇದ್ದುಕೊಂಡು ಭಗವಂತನ ಸೇವಾ ಮಾಡೋದು, ಅದು ಸಾಯುಜ್ಯ ಮೋಕ್ಷ. ಆ ರೀತಿಯಲ್ಲಿ ಸಾಯುಜ್ಯ ಮೋಕ್ಷ ಎಲ್ಲರೂ ನೋಡ್ತಾ ಇರುವಂತೇನೆ ಬಂತು. ಅದನ್ನು ನೋಡಿ ಧರ್ಮರಾಜ ಕೇಳ್ತಾ ಇದ್ದಾನೆ. ಅಲ್ಲ, ಒಂದು ಕಡೆ ವೇನ ತುಂಬಾ ಬೈದಿದ್ದ, ದ್ವಿಜೈಹಿ ತಮಸಿ ಪಾತಿತ, ಎಲ್ಲ ಬ್ರಾಹ್ಮಣರು ಸೇರಿಕೊಂಡ್ರು ಆ ವೇನನ್ನ ತಪಸ್ಸಿಗೆ ಹಾಕಿದ್ರು. ಮತ್ತೆ ಇವ ಆರಬ್ಧ ಕಲಭಾಷಣಾದ ಸಂಪ್ರತ್ಯ ಮಹರ್ಷಿ ಗೋವಿಂದೇ ದಂತವಕ್ರ ಶದುರುಮತಿ. ನಿಮ್ಮ ತೊಂದರೆ ಗೊತ್ತಾಗ್ತಾ ಇದೆ, ಕೂತವರದ್ದು ಬೆಳಿಗ್ಗೆಯಿಂದ ಒಂದೇ ಸಮನೆ ಕೂತಿದ್ದೀರಲ್ವ, ಬಹಳ ಕಷ್ಟ, ಬಹಳ ಕಷ್ಟ. ಅದು ಕಲಿಕಾಲದಲ್ಲಿ ತತ್ರ ಹಾಕಿ ದಿನಕ್ಕೆ ಒಂದು ಗಂಟೆ ಮಾತ್ರ ಕಾಲಿಗೆ ಅಭ್ಯಾಸ ಆಗಿರುತ್ತೆ ಪ್ರವಚನಕ್ಕೆ, ಒಂದು ಗಂಟೆ ಆದ ಕೂಡಲೇ ಅಲಾರಾಮ್ ಕೊಡ್ತಾನೆ ಇರುತ್ತೆ. ಅಂಥ ಕಾಲಕ್ಕೆ ಒಂದೇ ಸಮನೆ ಕೂತರೆ ಕೈ ಕಾಲು ಎಲ್ಲ ಕೂಡ ಗಾನ ಶುರು ಮಾಡಿರುತ್ತೆ. ಅದಕ್ಕೆ ಆದರೆ ನೋಡೋಣ, ಸ್ವಾಮಿ ಒಳಗೊಬ್ಬನಿದ್ದಾನಲ್ಲ, ಶಕ್ತಿ ಕೊಡತಕ್ಕಂಥ ಮಹಾಶಕ್ತಿ, ಅವನಿಗೆ ನಮಸ್ಕಾರ ಮಾಡೋಣ, ಅವನನ್ನು ಕೇಳಿಕೊಳ್ಳೋಣ. ಸ್ವಾಮಿ ಬುದ್ಧಿ ಅಂತೂ ಕೊಟ್ಟಿದೀಯ, ಕರ್ಕೊಂಡು ಬಂದಿದ್ದೀಯ, ಕೂಡಿಸಿದ್ದೀಯ, ಇಷ್ಟ ಆದರೆ ಸಾಲದೋ ಹರಿಯೇ, ಇನ್ನೇನು ಸ್ವಲ್ಪ ಎಚ್ಚರ ಕೊಟ್ಟು ಕೂಡಿಸೋ ಅಲ್ವೇ. ಇಷ್ಟು ಕಷ್ಟಪಟ್ಟು ಕೂತದ್ದು ಆ ಕಲಿ ಬಾಯಿಗೆ ಹೋಗ್ಬಿಡುತ್ತೆ, ಇಲ್ಲೇ ಜೊಂಪು ಬರುತ್ತೆ, ಆ ಜೊಂಪು ಬಂದಾಗ ಸಪ್ತಮ ಸ್ಕಂದ ಮುಗದೇ ಹೋಗಿರುತ್ತೆ. ಆದ ಕಾರಣ ಆ ಜೊಂಪು ಬಾರದಂತೆ ಮಾಡು ಹರಿಯೇ ಅಂತ ರುದ್ರಾಂತರ್ಗತ ನಾರಸಿಂಹನನ್ನ ಪ್ರಾರ್ಥನೆ ಮಾಡಿಕೊಂಡು ಮತ್ತು ಶುರು ಮಾಡೋಣ. ಹಾಗಾದ್ರೆ ಯಾಕೆಂದ್ರೆ ಪಾಪ ನಿಮ್ಮ ಅವಸ್ಥೆ ನನಗೆ ಗೊತ್ತು, ಯಾಕೆಂದ್ರೆ ಎಲ್ಲರೂ ಕೂಡ ಪರೀಕ್ಷಿತ್ ಮಹಾರಾಜರಲ್ಲ, ನಾವು ಅವರಂತೆ ಮಾಡ್ಲಿಕ್ಕೆ ಹೋದ್ರೆ ಬಿದ್ದು ಹೋಗ್ತೇವೆ. ಆದರೂ ಪ್ರಯತ್ನ, ನಿಮ್ಮ ಪ್ರಯತ್ನಕ್ಕೆ ಸಾಷ್ಟಾಂಗ ನಮಸ್ಕಾರ. ಆದರೆ ಕೇಳುತ್ತಾ ಇದ್ದಾರೆ, ವೇನ ಬೈದವ ತಮಸ್ಸಿಗೆ ಹೋದ, ಇವ ಬೈದ ಹುಡುಗ ಇದ್ದಾಗಲಿಂದ, ಜ್ಞಾನ ಬರಲಿಕ್ಕೆ ಶುರುವಾದಾಗಲಿಂದ, ಇಲ್ಲ ತೊದಲು ನೋಡಿ ಶುರುವಾದಾಗಲಿಂದ ಬೈತಾ ಇದ್ದಾನೆ ಕೃಷ್ಣನನ್ನ. ಅಂದ್ರೆ ಅದೇ ಪ್ರಾಕ್ಟೀಸ್ ಶುರು ಆಯ್ತು ಅವ್ರಿಗೆ ಶಿಶುಪಾಲದಂತ ವಕ್ರ. ಇಂಥವರಿಗೆ ನಾಲಿಗೆಯಲ್ಲಿ ಶ್ವೇತ ಕುಷ್ಠು ಬರಬೇಕಾಗಿತ್ತು. ಶ್ವಿತ್ರ ನಜಾತ ಜಿಹ್ವಾಯಾಮ್ ನಾಂಧಂ ವಿಭಿಷಿತುಸ್ತಮಃ. ಇವನ ಅಂಧನ್ ತಮಸ್ಸಿಗೆ ಹಾಕ್ಲಿಲ್ಲ, ಇವನಿಗೇನು ಬರಲಿಲ್ಲ, ಯಾಕೆ ಅಂತ ಕೇಳಿದಾಗ ಅವಾಗ ಹೇಳ್ತಾ ಬರ್ತಾ ಇದ್ದಾರೆ, ಇಲ್ಲಯ್ಯ ಇವರೊಳಗೆ ಇಬ್ಬರಿದ್ದಾರೆ, ಒಬ್ಬರೇ ಇಲ್ಲ, ದೈತ್ಯನೂ ಇದ್ದಾನೆ, ಜಯ ಎನ್ನುವ ಒಳ್ಳೆ ಭಗವಂತನ ಪಾರ್ಷದನೂ ಇದ್ದಾನೆ. ಆ ಜಯ ವಿಜಯ ಇಬ್ಬರು ಕೂಡ ಭಗವತ್ ಪಾರ್ಷದರಯ್ಯ. ಆ ಭಗವತ್ ಪಾರ್ಷದರಿಗೆ ಸನಕ ಸನಂದನಾದಿಗಳ ಶಾಪ ಬಂತು, ಆ ಶಾಪದಿಂದಾಗಿ ಅವರೇ ಈ ರೀತಿಯಾಗಿ ಬಂದಿದ್ದಾರೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರ ಅಂತ ಬಂದಿದ್ದಾರೆ. ಭಗವಂತನಿಂದರೆ ಬದ್ಧರಾಗಿದ್ದಾರೆ. ಅವಾಗ ಹೇಳುತ್ತಾರೆ, ಒಳ್ಳೆ ಪ್ರಶ್ನೆ ಮಾಡುತ್ತಾನೆ ಧರ್ಮರಾಜ, ದೇಹೇಂದ್ರಿಯಾಸುಹೀನಾನಾಂ ವೈಕುಂಠ ಪುರವಾಸಿನಾಂ ದೇಹ ಸಂಬಂಧ ಸಂಬಂಧಂ ಏತದ್ ಆಖ್ಯಾತುಮರ್ಹಸಿ. ಅಲ್ಲಯ್ಯ ವೈಕುಂಠಪುರದಲ್ಲಿ ಇದ್ದವರು ಅಂತ ನೀವೇ ಹೇಳ್ತೀರ, ವೈಕುಂಠದಲ್ಲಿ ಇದ್ದವರಿಗೆ ಅಲ್ಲೊಂದು ವಿಶೇಷ ಲಕ್ಷಣವಿದೆ, ಏನದು ಅಂದ್ರೆ ನಮಗೆ ದೇಹಗಳು ಬರ್ತಾ ಇದೆ. ಹೌದಾ? ದೇಹಗಳು ಬರ್ತಾ ಇವೆ ಅಂದರೆ ದೇಹಗಳ ಸಂಬಂಧ ಬರ್ತಾ ಇದೆ, ದೇಹಗಳ ಸಂಬಂಧ ನಮಗೆ ಬರ್ತಾ ಇದೆ, ಅದಕ್ಕೆ ಇನ್ನೊಂದು ಸಂಬಂಧ ಇರಬೇಕು. ಅರ್ಥ ಆಗಿಲ್ಲಲ್ವಾ? ನಮಗೆ ಲಿಂಗ ದೇಹವಿದೆ, ಆ ಲಿಂಗ ದೇಹ ಇದ್ದದ್ದಕ್ಕೆ ಈ ದೇಹಗಳೆಲ್ಲ ಬಂದು ಹೋಗ್ತಾ ಇವೆ. ಲಿಂಗ ದೇಹವೇ ಹೊರಟು ಹೋದರೆ ಯಾವ ದೇಹವೂ ಬರಲ್ಲ. ದೇಹ ಸಂಬಂಧ ಸಂಬಂಧಂ, ಯಾವುದು ಲಿಂಗ ದೇಹ. ಅದಕ್ಕಂದ್ರು ವೈಕುಂಠದಲ್ಲಿ ಲಿಂಗ ದೇಹವೇ ಇರಲ್ಲ ಜೀವರಾಶಿಗಳಿಗೆ, ಮತ್ತವರಿಗೆ ಶರೀರದ ಸಂಪರ್ಕ ಹೇಗೆ ಬರುತ್ತೆ? ಆವಾಗ ಹೇಳಿದ್ರು, ಹಾಗಲ್ಲ, ವೈಕುಂಠದಲ್ಲಿ ಎರಡು ಸ್ಥಾನ, ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತ. ಮುಕ್ತ ಸ್ಥಾನಕ್ಕೆ ಲಿಂಗ ದೇಹ ಇಲ್ಲದವರು ಮಾತ್ರ ಎಂಟ್ರಿ, ಅಮುಕ್ತ ಸ್ಥಾನದಲ್ಲಿ ಲಿಂಗ ದೇಹ ಸಹಿತರಾದವರು ಎಂಟ್ರಿ. ಹಾಗಾದರೆ ಇಲ್ಲಿ ಅಮುಕ್ತ ಸ್ಥಾನದಲ್ಲಿ ಶಾಪದಿಂದ ತಿರುಗಿ ಬರಲಿಕ್ಕೆ ಸಾಧ್ಯವಿದೆ. ಹಾಗಾದರೆ ನಮಗೂ ಸಂಶಯ ಬಂತು, ನಾಳೆ ಬೆಳಿಗ್ಗೆ ಇಷ್ಟು ಎರಡೇ ಕಾಸಿ ಮೂರೇ ಕಾಸಿ ಮಾಡಿ ಅದೇನು ಅಮುಕ್ತ ಸ್ಥಾನಕ್ಕೆ ಹೋಗಿ ಕೂತ್ರೆ ಯಾರೋ ಒಬ್ಬರು ಶಾಪ ಕೊಟ್ರೆ ನಾವು ಬಂದ್ರೆ ಗತಿ ಏನು? ಅದಕ್ಕಂದ್ರೂ ಹೆದರಬೇಡಿ, ಪದದಲ್ಲಿದ್ದವರಿಗೆ ಮಾತ್ರ, ಕೋಸ್ಟಲ್ ಇರ್ತಾರಲ್ಲ ಅವರಿಗೆ ಮಾತ್ರ ಶಾಪಾದಿಗಳ ಭಯ, ಮಿಕ್ಕವರಿಗಿಲ್ಲ ಅಂದ್ರು ಅಮ್ಮಯ್ಯ ಅಂದುಕೊಂಡು. ಸರಿ, ಅದರಲ್ಲೂ ನೋಡಿ ಈ ಜಯ ವಿಜಯರಿಗೆ ಈ ರೀತಿಯಾದ ಶಾಪದ ಸಂಪರ್ಕ ಹೇಗಾಯಿತು ಅಂದಾಗ ಹೇಳುತ್ತಾರೆ, ಸನಕಸನಂದನಾದಿಗಳು ವೈಕುಂಠಕ್ಕೆ ಬಂದರು. ಯದೃಚ್ಛಯ ಆ ಜಗ್ಮು, ಎದುರುಚ್ಛಯ ಅಂದುಕೊಳ್ಳದೆ ಬಂದ್ರಂತೆ ಸನಕ ಸನಂದನಾದಿಗಳು, ಅಂದುಕೊಳ್ಳದೆ ಬಂದ್ರ, ಅದಕ್ಕಂದ್ರು ಅಂದುಕೊಳ್ಳದೆ ಬಂದದ್ದಲ್ಲ, ಎದುರುಚ್ಛಯ ಅಂದರೆ ಭಗವದ್ ಇಚ್ಛಯ, ಭಗವಂತನ ಇಚ್ಛೆಯಿಂದ ಬಂದರು. ಬಂದವರನ್ನ ನೋಡಿದರಂತೆ ಇವರೆಲ್ಲ, ನೋಡಿದಾಗ ಇವರಿಬ್ಬರು ನೋಡುತ್ತಾ ಇದ್ದಾರೆ, ಹೇಗಿದ್ದಾರವರು, ಪಂಚಷಡ್ಢಾಯನಾರ್ಭಾಭಾಹ ಪೂರ್ವೇಶಾಮಪಿ ಪೂರ್ವಜಾಹ ದಿಗ್ವಾಸ ಸಹ ಶಿಶೂನ್ ಮತ್ವ ದ್ವಾಸ್ಥೌತಾನ್ ಪ್ರತ್ಯಷೇಧತ. ಐದಾರು ವರ್ಷದ ಹುಡುಗರಂತೆ ಇದ್ದಾರೆ, ಐದಾರು ವರ್ಷದ ಹುಡುಗರಂತೆ ಇದ್ದಾರೆ. ಅಷ್ಟೇ ಅಲ್ಲ, ಇವರು ಎಂಥವರು ಅಂದರೆ ಪೂರ್ವೇಶಾಮಪಿ ಪೂರ್ವಜಾಹ, ಮೊದಲು ಹುಟ್ಟಿದವರಿಗಿಂತ ಮೊದಲು ಹುಟ್ಟಿದವರು. ಯಾರ್ಯಾರು ಹುಟ್ಟಿದ್ರು? ದೇವತೆಗಳು ಹುಟ್ಟಿದ್ರು. ದೇವತೆಗಳಿಗಿಂತ ಮೊದಲು ಹುಟ್ಟಿದವರು ಯಾರು ಗೊತ್ತು? ದೈತ್ಯರು. ಅದಕ್ಕೆ ಅವರಿಗೆ ಪೂರ್ವ ದೇವತೆಗಳು ಅಂತ ಹೆಸರು. ಒಂದು ವೇಳೆ ನಿಮ್ಮನ್ನ ಯಾರಾದರೂ ಗೌರವದಿಂದ ಪೂರ್ವ ದೇವತೆಗಳು ಅಂತ ಕರೆದರೆ ಸ್ವಲ್ಪ ಎಚ್ಚರದಲ್ಲಿರಿ. ಪೂರ್ವ ದೇವತೆಗಳು ಅಂದ್ರೆ ದೈತ್ಯರು ಅಂತ ಅರ್ಥ. ಸರಿ, ದೇವತೆಗಳಿಗಿಂತ ಮೊದಲು ಹುಟ್ಟಿದವರು ದೈತ್ಯರು, ದೈತ್ಯರಿಗಿಂತ ಮೊದಲು ಹುಟ್ಟಿದವರು ಪ್ರಜಾಪತಿಗಳು, ಅವರಿಗಿಂತ ಮೊದಲು ಹುಟ್ಟಿದವರೇ ಸನಕ ಸನಂದನಾದಿಗಳು ಅಂದರು. ಅಂಥ ಸನಕ ಸನಂದನಾದಿಗಳನ್ನು ನೋಡಿ ದಿಗ್ವಾಸ ಸಹ ಹೇಗಿದ್ದಾರೆ ಅಂದರೆ, ಐದಾರು ವರ್ಷದ ಹುಡುಗರಂತೆ ಶರೀರ, ದಿಗಂಬರರಾಗಿದ್ದಾರೆ. ಅಂಥವರನ್ನು ನೋಡಿ ಶಿಶೂನ್ ಮತ್ವ, ಚಿಕ್ಕ ಮಕ್ಕಳು ಅಂತ ತಿಳ್ಕೊಂಡು ನೀವು ಬರಬೇಡಿ ಅಂತ ತಡೆದ್ರಂತೆ. ಅವಾಗೆ ಅಶಪನ್ ಕುಪಿತಾಹ ಏವಂ, ಹೌದಾ, ನೀವು ಭಗವಂತನ ಪಾದದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ರಜೋಗುಣ ತಮೋಗುಣ ಯಾರಲ್ಲಿ ಇರುತ್ತೋ, ಇರಲಿಕ್ಕೆ ಆಸ್ಪದವಿದೆಯೋ ಅವರಲ್ಲಿ ಇರಲಿಕ್ಕಿಲ್ಲ. ಆದ ಕಾರಣ ನೀವು ದೈತ್ಯರಾಗಿ ಹುಟ್ಟಿ ಅಂತ ಶಾಪವನ್ನು ಕೊಡ್ತಾ ಇದ್ದಾರೆ. ಕಥಾಭಾಗ ನಿಮ್ಗೆ ಗೊತ್ತು, ನರಸಿಂಹ ಬರೋವರೆಗೂ ನಿಮ್ಗೆ ಗೊತ್ತು, ಮಧ್ಯದಲ್ಲಿ ಚೂರು ನೋಡೋಣ ಅಲ್ವಾ. ಅದಕ್ಕೆ ದಾಸರು ಏನಂದ್ರು, ಭಾಗವತ ಭಾರತ ಪುರಾಣಗಳ ರುಕು ಕರುಣದಲ್ಲಿ ಅಲ್ವಾ, ಭಾಗವತ ಭಾರತ ರಹಸ್ಯ ತತ್ವ ಪುರಾಣಗಳ ರುಕು ಕರುಣದಲ್ಲಿ ಅಂತ ಹೇಳಿಲ್ಲ. ರಹಸ್ಯ ತತ್ವ ಏನಿದೆ ಅದಕ್ಕಂದ್ರು, ಈ ಶಾಪ ಕೊಟ್ಟವರಿದ್ದಾರಲ್ವಾ ಯಾರು, ಸನಕ ಸನಂದನಾದಿಗಳು, ಅವರಿಗೆ ದೊಡ್ಡ ಪಟ್ಟಿ. ಏನಂತ, ಸಿಟ್ಟನ್ನು ಗೆದ್ದವರು ಅಂತ. ಸಿಟ್ಟನ್ನು ಗೆದ್ದವರು ದೇವರನ್ನು ನೋಡಿದವರು ಸಿಟ್ಟೇ ಬಂದ್ರಿ. ನಂತರ ಮುಂದೆ ಇವರು ನೋಡಿ, ವೈಕುಂಠದಲ್ಲಿ ಇರಬೇಕಾದರೆ ನಮ್ಮಂಥವ್ರು ನಿಮ್ಮಂಥವ್ರು ಇರಲಿಕ್ಕೆ ಸಾಧ್ಯವೋ? ಯಾರಿರಬೇಕಲ್ಲಿ? ಅಪರೋಕ್ಷ ಜ್ಞಾನಿಗಳು ಇರಲಿಕ್ಕೆ ಸಾಧ್ಯ. ಅಪರೋಕ್ಷ ಜ್ಞಾನಿಗಳಾದವರಿಗೆ ಎದುರಿಗೆ ಬಂದವರು ಯಾರು ಅಂತ ಗೊತ್ತಾಗಲ್ಲೇನ್ರಿ? ಗೊತ್ತಾಗತ್ತೋ ಇಲ್ವೋ? ಸರಿ, ಮನೆಯಲ್ಲಿ ಮುತ್ತಜ್ಜ ಇದ್ದಾನೆ, ಮರಿಮೊಮ್ಮಗನಿಗೆ ಮುತ್ತಜ್ಜನ ಪರಿಚಯವೇ ಇರಲ್ವ? ಹಾಗೆ ದೇವತೆಗಳಿಗಿಂತ ಮೊದಲು ಹುಟ್ಟಿದ ಸನಕಸನಂದನಾದಿಗಳ ಪರಿಚಯ ಜಯ ವಿಜಯರಿಗೆ ಇಲ್ಲವೇ ಇಲ್ಲವ? ಎದುರಿಗೆ ಬಂದವರು ಯಾರು ಅಂತ ಗೊತ್ತಾಗಿಲ್ವ? ಅಥವಾ ಜನ್ಮದಲ್ಲಿ ಅವರು ವೈಕುಂಠಕ್ಕೆ ಬರಲೇ ಇಲ್ಲ, ಯಾರು ಸನಕಸನಂದನಾದಿಗಳು ಫಸ್ಟ್ ಟೈಮ್ ಎಂಟ್ರಿ ಅಂತೀರಾ? ಇಲ್ಲ, ತುಂಬಾ ಸಲ ಬಂದಿದ್ರು. ಇಲ್ಲ, ಬಂದ್ರು ಇವರಿದ್ದ ಭಾಗದಲ್ಲಿ ಬರಲಿಲ್ಲ, ಬೇರೆ ಭಾಗ, ಮೇನ್ ದ್ವಾರ ಇವ್ರದ್ದೆ, ಇನ್ನೆಲ್ಲಿಂದ ಇಲ್ಲೇ ಬರಬೇಕು. ಹಾಗಾದರೆ ಇವರಿಗೆ ಅವರ ಪರಿಚಯ ಇದೆ ಅಂತ ಒಪ್ಪಲೇಬೇಕು. ಇವರ ದ್ವಾರದಲ್ಲೇ ಪ್ರತಿ ಸಲ ಬರ್ತಿದ್ರು ಅಂತ ಒಪ್ಪಲೇಬೇಕು. ಜೊತೆಗೆ ಇವರೇ ತಲೆಬಾಗಿ ಅವರನ್ನ ಬಿಟ್ಟವರು ಅಂತ ಒಪ್ಪಲೇಬೇಕು. ಹೌದಾ? ಇಷ್ಟಿದೆ, ಇದನ್ನ ಆಲೋಚನೆ ಮಾಡಲ್ಲ. ಏನೋ ಶಾಪ ಕೊಟ್ರಂತೆ ಬಂದ್ರಂತೆ, ಒಳಗಿಂದೇನು? ಇವಾಗ ನೋಡಿ, ದಿನಾಗ್ಲೂ ಪರಿಚಯ ಇದೆ ನಿಮ್ಮನ್ನ ನೋಡಿದವರಿಗೆ, ಪಕ್ಕ ಮನೆಯವರಿಗೆ. ಏನು 20 ವರ್ಷದಿಂದ ನೋಡ್ತಾ ಇದ್ದಾರೆ, ಇವತ್ತು ನೀವು ಹೋದಕೊಳ್ಳ ಯಾರ್ರಿ ನೀವು ಅಂದ್ರು. ಅವ ನಿಮ್ಗೆ ಶಾಕ್ ಆಯ್ತು, ಯಾಕಿದು ಏನೋ ಬೇರೆ ಕಾಣಿಸ್ತಾ ಇದೆಯಲ್ಲ. ಪಕ್ಕದವ್ರು ಹೇಳಿದ್ರು, ನಿನ್ನ ರಾತ್ರಿಯಿಂದ ಹೀಗೆ ಏನು ಮನೆಯಲ್ಲಿ ಇದ್ದವ್ರನ್ನೆಲ್ಲ ಕೇಳ್ತಾರೆ ಯಾರು ನೀವು ಅಂತ. ಏನಾಯ್ತು, ದೆವ್ವ ಬಡದಿದೆ. ಅದಕ್ಕೆ ನೋಡ್ತಾ ಇದ್ದಾರೆ, ಪ್ರತಿ ಸಲ ಬರುವಾಗ ನಮಸ್ಕಾರ ಮಾಡಿ ಬಿಡುವಂತ ಇವರೇ ಈ ಸಲ ನಾವು ಬರುವಾಗ ಚಿಕ್ಕ ಮಕ್ಕಳು ಅಂತ ತಡೆಯುತ್ತಾ ಇದ್ದಾರೆ. ಅಂದರೆ ಇವರೊಳಗೆ ದೆವ್ವ ಹೊಕ್ಕಿದೆ, ಅಸುರಾವೇಶ, ಅಸುರಾವೇಶ. ಇವರು ಅಂದುಕೊಂಡಿದ್ದರೆ ಅಸುರಾವೇಶ ತೆಗಿಬಹುದು, ಆದರೆ ಇವರು ಏನು ಮಾಡಿದ್ರು ಗೊತ್ತಾ, ಅಸುರಾವೇಶ ಬರಲಿಕ್ಕೆ ಕಾರಣ ಏನು, ಇವರ ಪ್ರಾರಬ್ಧ ಕರ್ಮ. ಇವರ ಪ್ರಾರಬ್ಧ ಕರ್ಮ ನೋಡಿ, ಮಿಕ್ಕ ದ್ವಾರಪಾಲಕರಿಗೆ ಶಾಪ ಏನಾದರೂ ಬಂದಿದೆಯಾ? ಇಲ್ಲಲ್ಲ, ಇವರಿಗೆ ಮಾತ್ರ ಬಂದಿದೆ. ಇವರಿಗೆ ಪ್ರಾರಬ್ಧ ಕರ್ಮ ಇದೆ, ಆದ್ದರಿಂದ ಇವರ ಪ್ರಾರಬ್ಧ ಕರ್ಮ ಆ ದೆವ್ವ ಬರಲಿಕ್ಕೆ ಕಾರಣ. ಇದನ್ನೇ ಗುರುಜಗನ್ನಾಥದಾಸರ ಹತ್ರ ಈ ದೆವ್ವ ಬಡದವರೆಲ್ಲ ಬರ್ತಾ ಇದ್ರಂತೆ. ಬಂದ ಕಾಲಕ್ಕೆ ಈ ದೆವ್ವದ ಕಾಟ ಜಾಸ್ತಿ ಆಗಿದೆ ಸ್ವಾಮಿ ಅಂದ್ರೆ, ಅವಾಗ ಅವ್ರು ಹೇಳ್ತಿದ್ರಂತೆ, ಆ ದೆವ್ವವು ನಿಂತರ ಅಸ್ವತಂತ್ರವು, ಸ್ವತಂತ್ರವಾಗಿ ಕಾಟ ಕೊಡ್ಲಿಕ್ಕಾಗಲ್ಲ, ಆ ದೆವ್ವದೊಳಗೆ ನಿಂತು ಕಾಟ ಕೊಡೋದು ಈ ದೇವರೇ. ಹೌದಾ, ಈ ದೇವರೇ ಕಾಟ ಕೊಡ್ತಾನ? ಹೌದು, ನಿನ್ನ ಕರ್ಮ ಕೂತಿದೆ, ಆದ ಕಾರಣ ಕಾಟ ಕೊಡ್ತಾನೆ. ದೆವ್ವದ ಕಾಟ ಹೋಗ್ಬೇಕಾದ್ರೆ ನಿನ್ನ ಕರ್ಮ ಹೋಗಬೇಕು ಅಂತ ಸೇವಾ ಮಾಡು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಹೌದು, ನಿತ್ಯ ನಮ್ಮನೆಯಲ್ಲಿ ದೆವ್ವನೇ ಬರಬೇಕಾಗಿಲ್ಲ, ದೈವಂ ಮಾನುಷ ರೂಪೇಣ ಅಂತ. ದೆವ್ವಗಳು ಮನುಷ್ಯ ರೂಪದಿಂದಲೇ ಇರ್ತಾ ಇರುತ್ತಲ್ಲ, ನಾನಾ ರೀತಿ ಕಾಟಗಳು ಮನುಷ್ಯರಲ್ಲಿ ಸುತ್ತು ಇರುತ್ತೆ. ಇವರು ಕಾಟ ಕೊಟ್ಟರು, ಅವರು ಕಾಟ ಕೊಟ್ಟರು ಅಂತ ಅಲ್ಲೆಲ್ಲ ಸೌದ ಹೋಗೋಂಗೆ ಕಡಿದು 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 ದಿನಾಗೂ ಸಾಧನೆ ಮಾಡ್ತಾ ಇರ್ತೇವೆ. ಅದಕ್ಕಂದ್ರೂ ಅವರೆಲ್ಲ ಅವರೆಲ್ಲ ಗೊಂಬೆಗಳು, ಅವರಲ್ಲಿ ನಿಂತು ಸ್ವಾಮಿ ಕಾಟ ಕೊಡ್ತಾ ಇದ್ದಾನೆ. ನನ್ನ ಕರ್ಮಾನುಸಾರ ಅಂಬುದು ಯಾರ ತಲೆಗೆ ಬರುತ್ತೆ, ಬಿ ಪಿ ಟ್ಯಾಬ್ಲೆಟ್ ಕಡಿಮೆ ಆಗುತ್ತೆ. ಆದ ಕಾರಣ ಅಲ್ಲಿ ಹೇಳ್ತಾ ಇದ್ದಾರೆ, ಇವರಿಗೆ ನಾವು ಈ ತರ ಕಾಣಬೇಕಾದರೆ, ಅಸುರಾವೇಶ ಬರಬೇಕಾದರೆ ಏನು ಕಾರಣ? ಕರ್ಮ ಕಾರಣ. ಆ ಕರ್ಮ, ಪ್ರಾರಬ್ಧ ಕರ್ಮ ತೀವ್ರವಾಗಿ ಬೇಗ ಹೋಗಬೇಕಾದರೆ ಏನು ಮಾಡಿದರೆ ಹೋಗುತ್ತೆ ಅಂತ ನೋಡಿದ್ರು. ಕತೆ ಹೇಳಿದಂತೆನೆ ಇದೆ, ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾ ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ನೋಡಿದ್ರು ಪ್ರಾರಬ್ಧ ಕರ್ಮ ಬಹಳ ಪ್ರಬಲವಾದ್ದು, ಅಂಥ ಪ್ರಬಲವಾದ ಪ್ರಾರಬ್ಧ ಕರ್ಮವೂ ಕೂಡ ಸವಿದು ಹೋಗಬೇಕಾದರೆ ಒಂದೇ ಒಂದು ತೀವ್ರವಾಗಿ ಸತತ ಭಗವಂತನ ನಾಮ ಚಿಂತನೆಯೇ ಅದಕ್ಕೆ ಖಡ್ಗ. ಆವಾಗ ಮತ್ತು ಅದರೊಳಗೆ ನೋಡಿದ್ರು, ದೇವರ ನಾಮ ಚಿಂತನೆ ಸತತ ಬರಬೇಕಾದರೆ ಪ್ರೀತಿಯಿಂದ ಬರುತ್ತೋ ದ್ವೇಷದಿಂದ ಬರುತ್ತೋ ಅಂತ ನೋಡಿದ್ರು. ಅರ್ಥ ಆಗಿಲ್ಲಲ್ವಾ? ಯಾರನ್ನಾದರೂ ಪ್ರೀತಿಯಿಂದ ಎಷ್ಟೊತ್ತು ನೆನೆಯಬಹುದು? 1 hour. ಹೌದಾ, ಸಾಕಾಗುತ್ತೆ, ಕೇಳಿದವರಿಗೂ ಸಾಕಾಗುತ್ತೆ, ನಮಗೂ ಸಾಕಾಗುತ್ತೆ. ಅದೇ ಯಾರನ್ನ ನೆನೆಯಬೇಕು, ಅವರು ನಮಗೆ 10 lakh ಟೋಪಿ ಹಾಕಿದ್ರೆ ಹಗಲು ರಾತ್ರಿ ನೆನೆಯುತ್ತೀವಿ, ಈಗ ಮಾಡಿದ್ರು ಈಗ. ಹಾಗೆ ನಾರದರು ಈ ಮಾತನ್ನು ಹೇಳುತ್ತಾರೆ, ಇತಿಮೇ ನಿಶ್ಚಿತ ಮತಿ, ದ್ವೇಷದಿಂದ ಭಗವಂತನನ್ನು ನೆನೆದಷ್ಟು ಪ್ರೀತಿಯಿಂದ ನೆನೆಯಲಿಕ್ಕಾಗಲ್ಲ. ಹಾಗೆ ನಾವು ಹೊರಡಬೇಕಾಗಿಲ್ಲ. ಏನ್ ಹೇಳಿದ್ರು, ದ್ವೇಷದಿಂದ ನೆನಪು ಬಂದಷ್ಟು ಪ್ರೀತಿಯಿಂದ ಬರಲ್ಲ ಅಂತ ನೀವೆಲ್ಲ ದ್ವೇಷಕ್ಕೆ ಹೋಗಬೇಡಿ, ನಿಮ್ಮ ವಿಷಯ ಹೇಳಿಲ್ಲ, ಬೇರೆಯವರ ವಿಷಯ ಹೇಳಿತ್ತು. ಅದಕ್ಕೆ ಶಾಪ ಕೊಟ್ರು. ಏನಂತ, ದೈತ್ಯರ ಸಂಪರ್ಕದಿಂದ ದ್ವೇಷದ ನೆಪ ಮಾಡಿಕೊಂಡು ನೀವು ಭಗವಂತನಲ್ಲಿ ವಿಶೇಷವಾದ ಮನಸ್ಸನ್ನ ಇಟ್ಟು ಪ್ರಾರಬ್ಧ ಕರ್ಮ ಕಳೆದುಕೊಂಡು ಬನ್ನಿ. ಇಷ್ಟು ಹಾಗಾದ್ರೆ ಅವ್ರು ಮಾಡಿದ್ದೇನು, ಶಾಪ ಕೊಟ್ಟು ಹಾಳು ಮಾಡಿದ್ದೋ? ಇಲ್ಲ, ಶಾಪ ಎಂಬ ಆಪರೇಷನ್ ಮಾಡಿದ್ರು, ಒಳ್ಳೇದನ್ನೇ ಮಾಡಿದ್ರು. ಈ ತರ ಶಾಪ ಕೊಟ್ಟ ಕೂಡಲೇ ಅವರು ಬಂದ್ರಯ್ಯ, ಅದರಲ್ಲಿ ಹಿರಣ್ಯಾಕ್ಷ ವರಾಹದೇವನಿಂದ ಸತ್ತು ಹೋದ, ಹಿರಣ್ಯಕಶಿಪು
ನರಸಿಂಹನಿಂದ ಸತ್ತ ತನ್ನ ಮಗನಿಗೆ ದ್ರೋಹ ಮಾಡಲಿಕ್ಕೆ ಚಿಂತನೆ ಮಾಡಿದಾಗ. ಅವಾಗಂದ್ರು ಮಗನಿಗೆ ದ್ರೋಹ ಮಾಡಲಿಕ್ಕೆ ಚಿಂತನೆ ಮಾಡಿ ಅಪ್ಪ ಹೇಗೆ ಸತ್ತ ಅಂದರು. ಅವಾಗ ಹೇಳ್ತಾರೆ ಹಿರಣ್ಯಕಶಿಪು ತಪಸ್ಸು ಮಾಡಲಿಕ್ಕೆ ಹೊರಡ್ತಾ ಇದ್ದಾನೆ ಬ್ರಹ್ಮದೇವರನ್ನ ಕುರಿತು ಮಂದರ ಪರ್ವತಕ್ಕೆ. ಒಂದು ಕಡೆ ತನ್ನ ತಮ್ಮನಾದ ಹಿರಣ್ಯಾಕ್ಷರನ್ನ ಕೊಂದಿರತಕ್ಕಂಥ ಹರಿಯನ್ನ ಕೊಲ್ಲಬೇಕು ಅಂತ ಹರಿಗೆ ಬಲ ಕೊಡುವಂತ ಬ್ರಾಹ್ಮಣರು ಯಜ್ಞ ಗೋವುಗಳು ಎಲ್ಲ ಧ್ವಂಸ ಮಾಡಿ ಅಂತ ತನ್ನವರಿಗೆ ಹೇಳಿ ತನ್ನ ತಾಯಿ ಆದ ಮೇಲೆ ಹಿರಣ್ಯಾಕ್ಷನ ಹೆಂಡತಿ ಋಷಭಾನು ಅವರಿಗೆಲ್ಲರಿಗೂ ಕೂಡ ಉಪದೇಶವನ್ನ ಕೊಡ್ತಾ ಇದ್ದಾನೆ. ಅಂಬ ಅಂಬ ಹೇ ವಧು ಪುತ್ರ ವೀರಂ ಮಾರ್ಹತ ವಿಶೇಷವಾಗಿರತಕ್ಕಂಥ ಸಾವನ್ನಪ್ಪಿದ್ದಾನೆ ತಮ್ಮ ವೀರನಾಗಿದ್ದಾನೆ ಆದ್ದರಿಂದ ಅವನ ಕೂತು ಅಳಬೇಡಿ. ಇಲ್ಲಿ ಅಳೋದು ಬೇಡ ಅನ್ನೋದು ಎರಡರ ಮಧ್ಯೆ ಬರ್ತಾ ಇದೆ. ಅವರಂದ್ರು ಅವನು ಸತ್ತದ್ದಕ್ಕೆ ನಾವು ಅಳತಾ ಇಲ್ಲ, ನಮ್ಮನ್ನ ಬಿಟ್ಟದ್ದಕ್ಕೆ ಅಳತಾ ಇದ್ದೇವೆ. ಅವಾಗ ಹೇಳಿದರು ಜೀವಾನಾಮಿಹ ಸಂವಾಸ ಪ್ರಭಾಯಾಮಿವ ಸುವ್ರತೆ. ಜೀವರ ಸಂವಾಸ ಎಂಥದ್ದು ಅಂದರೆ ಎಲ್ಲರೂ ಒಟ್ಟಿಗೆ ಇರೋದು ಅಂದರೆ ನೀರಿನ ಅರವಟ್ಟಿಗೆ ಅಂತ ಮಾಡುತ್ತಾರೆ. ನೀರು ಕುಡಿಯಲಿಕ್ಕೆ ಎಲ್ಲರೂ ಜನರು ಬರ್ತಾರೆ, ಬಂದವರು ಎಲ್ಲರ ಪರಿಚಯ ಆಗುತ್ತೆ, ಸ್ವಲ್ಪ ಕಾಲ ತುಂಬ ಕ್ಲೋಸ್ ಆಗ್ತಾರೆ, ಆದ ಮೇಲೆ ಯಾರ ಪಾಡಿಗವರು ಹೋಗಬೇಕಾಗಿದ್ದೆ. ಅದೇ ರೀತಿಯಲ್ಲಿ ಸ್ವಲ್ಪ ಕಾಲ ಈ ಜನ್ಮದಲ್ಲಿ ಎಲ್ಲರೂ ಸೇರಿದ್ದೇವೆ, ಸೇರುವ ಕಾಲಕ್ಕೆ ಬಿಟ್ಟು ಹೋಗ್ತೇವೆ ಅಂತ ಸೇರಬೇಕು. ಇದ್ದಷ್ಟು ಕಾಲ ಬಿಟ್ಟು ಹೋಗ್ತೇವೆ ಅಂತಲೇ ಇರಬೇಕು, ಬಿಟ್ಟು ಹೋಗುವಾಗ ಬಿಟ್ಟು ಹೋಗ್ತಾ ಇದ್ದೇವೆ ಅಂತ ಹೋಗಬೇಕು. ಅದು ಇರಲ್ಲ ನಮ್ಮಲ್ಲಿ ನೋಡಿ, ಇರುವ ಕಾಲಕ್ಕೆ ಪರ್ಮನೆಂಟ್ ಆಗಿರಬೇಕು ಅಂತಲೇ ಪ್ರಯತ್ನ, ಹೌದಾ? ಆದ ಮೇಲೆ ಸುತ್ತು ಇದ್ದವರು ಪರ್ಮನೆಂಟ್ ಆಗಿರಬೇಕೆಂಬ ಪ್ರಯತ್ನ. ರಾಯರ ಹತ್ರ ಬಂದ್ರೆ ಕೇಳ್ಕೊಳ್ತೀವಿ ಇವರೆಲ್ಲ ಚೆನ್ನಾಗ ದೀರ್ಘ ಯಾವಾಗೂ ಇರಲಿ ಅಂತ. ನಾನು ಇರಬೇಕು, ನಮ್ಮವರು ಇರಬೇಕು, ಎಲ್ಲರಿಗೂ ಫೆಸಿಲಿಟಿ ಚೆನ್ನಾಗಿರ್ಬೇಕು, ರೋಗಗಳಿರಬಾರ್ದು, ದುಃಖಗಳಿರಬಾರ್ದು, ಏನು ಲಿಸ್ಟು, ದೊಡ್ಡ ಲಿಸ್ಟು. ರಾಯರ್ ನಗ್ತಾ ಇರ್ತಾರೆ, ದೇವರ ಸಂಕಲ್ಪವೇ ಬೇರೆ, ನಿನ್ನ ಪಟ್ಟಿಯೇ ಬೇರೆ. ಆದರೆ ಹೇಳ್ತಾರೆ ಚಿಕ್ಕ ಮಕ್ಕಳೆಲ್ಲ ಅತ್ತಾಗ ಸರಿ ಇರಲಿ ಬಿಡು ಒಂದು ಚಾಕ್ಲೇಟ್ ಕೊಟ್ಟು ಕಳಿಸಿದಂತೆ ರಾಯರು ಆ ಸಮಯಕ್ಕೆ ತಕ್ಕಂತೆ ಒಂದು ಚಾಕ್ಲೇಟ್ ಕೊಟ್ಟು ಕಳಿಸ್ತಾರೆ. ಯಾಕಂದ್ರೆ ಪೆಟ್ಟು ಕೊಡೋ ದೇವರು ಹೊರಗೆ ಹೋದ ಕೂಡ ಪೆಟ್ಟು ಕೊಟ್ಟೇ ಕೊಡ್ತಾನೆ, ಮತ್ತು ಅಳತಾ ಬರ್ತಾರಲ್ವ, ಅವಾಗ ಚಾಕ್ಲೇಟ್ ಕೊಡ್ಲಿಕ್ಕೆ ರಾಯರಿಗೆ ಪೋಸ್ಟ್ ಕೊಟ್ಟಿದ್ದಾರೆ. ದೇವರು ಹೇಳಿದ್ದಾರೆ ನಾನು ಅವ್ರ ಕರ್ಮಕ್ಕೆ ತಕ್ಕಂತೆ ಪೆಟ್ಟು ನಾನೇ ಕೊಡ್ತೇನೆ. ಅಲ್ಲಿ ಅಳತಾ ಬಂದಾಗ ಒಂದು ಚಾಕ್ಲೇಟ್ ಕೊಟ್ಟು ಕಳಿಸಪ್ಪ ಅಂತ ರಾಯರಿಗೆ ಪೋಸ್ಟ್ ಕೊಟ್ಟು ಕೊಟ್ಟಿದ್ದಾರೆ. ರಾಯರ್ ನಗ್ತಾರೆ, ಇವರಿಗೆ ದುಃಖವೇ ಬೇಡ ಅಂತಾರೆ, ಕರ್ಮ ಉಣ್ಲೇಬೇಕು. ಸರಿ, ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಅಲ್ಲೊಂದು ಕಥಾ, ಸುಯಜ್ಞ ನಾಮಕ ರಾಜ ಉಶೀನರ ದೇಶದವ ಸತ್ತು ಹೋಗಿದ್ದಾನೆ, ಅವರ ಹೆಂಡತಿಯರೆಲ್ಲರೂ ಕೂಡ ಅಳತಾ ಇದ್ದಾರೆ. ಹೇಳಿದ ಚಿಕ್ಕ ಮಗುವಾಗಿ ಯಮಧರ್ಮರಾಜರು ಬಂದು ಉಪದೇಶವನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಳತಾ ಇದ್ದೀರಾ, ಸತ್ತು ಹೋದ? ಅಲ್ಲ, ಲೋಕದಲ್ಲಿ ಯಾರೂ ಸಾಯದೆ ನಿಮ್ಮವರು ಮಾತ್ರ ಸತ್ತಿದ್ರೆ ಅಳಬಹುದು, ಎಲ್ಲರೂ ಸಾಯ್ತಾ ಇದ್ದಾರೆ, ಮತ್ತು ನೀವು ಯಾಕೆ ಅಳತಾ ಇದ್ದೀರಾ? ಹಾಗಲ್ಲ, ನಮ್ಮವರು ಹೋದ್ರಲ್ವಾ, ಯುದ್ಧಕ್ಕೆ ಹೋದ್ರು, ಅದಕ್ಕೆ ಸತ್ರು, ಹೋಗದೆ ಮನೆಯಲ್ಲಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಹೇಳ್ತಾರೆ ಅವರು ಬಾತ್ರೂಮ್ ಹೋದ ಕಾಲಕ್ಕೆ ಜಾರಿ ಬಿದ್ರಂತೆ, ಅವಾಗ ಹೋಗ್ಬಾರ್ದಾಗಿತ್ತು. ಅವರು ಬಾತ್ರೂಮ್ ಹೋದಾಗ ಜಾರಿ ಬಿದ್ದು ಸತ್ರು ಅಂದ್ರು, ವಾರ್ತೆ ಬಂತು, ಕೂಡಲೇ ಬಾಯಿಂದ ಬರುತ್ತೆ. ಅಯ್ಯೋ, ಆ ಟೈಮಲ್ಲಿ ಹೋಗ್ಬಾರ್ದಾಗಿತ್ತು ಪಾಪ ಅವರು, ಇದು ಹೇಳ್ತಾ ಇದ್ದಾರೆ. ನಾವು ರಾಜನನ್ನ ಬಿಟ್ಟಿವಿ ಯುದ್ಧಕ್ಕೆ, ಅದಕ್ಕೆ ಸತ್ತ. ಇಲ್ಲ, ಪತಿಚ್ಯುತಂ ತಿಷ್ಟತಿ ದಿಷ್ಟರಕ್ಷಿತಂ ಗೃಹಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಗೃಹೇಪಿ ಗುಪ್ತಸ್ಯ ಹತೋ ನ ಜೀವತಿ. ಹೇಳ್ತಾ ಇದ್ದಾರೆ ನಮ್ಮದೇ ವಸ್ತು ಆಗಿದ್ರೆ ಭಗವಂತನ ಸಂಕಲ್ಪದಲ್ಲಿ ಈ ವಸ್ತುವಿಗೂ ನಮಗೂ ಅಂಟು ಬಿಟ್ಟು ಹೋಗದೇ ಇದ್ದರೆ ಅಂತರ್ಥ. ವಸ್ತು ನಮ್ಮದೇ ಆಗಿತ್ತು ಅಂದರೆ ಅದಕ್ಕರ್ಥ ವ್ಯಾಖ್ಯಾನ ಇಷ್ಟು. ಅದಕ್ಕೂ ನಮಗೂ ಮಧ್ಯೆ ಕರ್ಮದ ಸಂಬಂಧ ಬಿಟ್ಟು ಹೋಗದಿದ್ರೆ ರೋಡಲ್ಲಿ ಬಿದ್ದಿದ್ರು ನಮಗೆ ಸಿಗುತ್ತೆ ಇಲ್ಲವಾ, ಮನೆಯಲ್ಲಿ ಇಟ್ಕೊಂಡಿದ್ರು ಹಾಳಾಗಿ ಹೋಗುತ್ತೆ, ನಮ್ಮ ವೈಕುಂಠದ ದಿನ ನಮ್ಮ ಮಕ್ಕಳಿಗೆ ಸಿಗುತ್ತೆ. ಹಾಗೆ ವಿಶೇಷವಾಗಿ ಕಾಡಲ್ಲಿದ್ರು ಚೆನ್ನಾಗಿರ್ತಾನೆ, ಮನೆಯಲ್ಲಿದ್ರು ಸತ್ತು ಹೋಗ್ತಾನೆ ದೇವರ ಸಂಕಲ್ಪವಿಲ್ಲದಿದ್ದರೆ. ಇಷ್ಟೆಲ್ಲ ಹೇಳುತ್ತಾ ಅದರಲ್ಲಿ ಒಂದು ಕಥಾ ಹೇಳುತ್ತಾರೆ. ಎರಡು ಪಕ್ಷಿಗಳು ಅಳತಾ ಇವೆ, ಚೆನ್ನಾಗಿವೆ, ಬೇಡರವ ಹಿಡಿದ ಒಂದನ್ನ, ಇನ್ನೊಂದು ಅಳತಾ ಅಲ್ಲೇ ಇದೆ, ಹಾರಿ ಹೋಗ್ಲಿಲ್ಲ, ಅದಕ್ಕೆ ಬೇಡರವ ಬಾಣದಿಂದ ಕೊಂದು ಬಿಟ್ಟ. ಹಾರಿ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತಲ್ವಾ, ಅದಕ್ಕೆ ಹೇಳಿದ್ರು ಸತ್ತವರಿಗಾಗಿ ಅಳತಾ ಇದ್ದು ಬಿಟ್ರೆ ನೀವು ಸಾಯಬೇಕಾಗಿ ಬರುತ್ತೆ, ಅದಕ್ಕೆ ನೀವು ಸಾಯುವುದರೊಳಗೆ ದೇವರ ಚಿಂತನೆ ಮಾಡಿ ಅಂತ ಚೆನ್ನಾಗಿ ತತ್ವಜ್ಞಾನದ ಉಪದೇಶ ಕೊಟ್ಟ ಕೂಡಲೇ ದಿತಿಹಿ ಆಕರ್ಣ್ಯ ಸಶ್ನುಷ ಪುತ್ರ ಶೋಕಂ ಕ್ಷಣಾತ್ಯಕ್ತ್ವ ತತ್ವೇ ಚಿತ್ತಂ ಅಧಾರಯತ್. ಆ ಒಂದು ಕ್ಷಣದಲ್ಲಿ ತನ್ನ ಎಲ್ಲಾ ಶೋಕವನ್ನ ಬಿಟ್ಟು ಭಗವಂತನ ಪಾದದಲ್ಲಿ ಮನಸ್ಸಿಟ್ಟಂತೆ ದಿತಿದೇವಿ. ನಂತರ ವಿಶೇಷವಾಗಿ ಮತ್ತು ಹೇಳುತ್ತಾರೆ ತಪಸ್ಸಿಗೆ ಹೊರಟ ಹಿರಣ್ಯಕಶಿಪು. ತಪಸ್ಸಿಗೆ ಹೊರಟಂತ ಹಿರಣ್ಯಕಶಿಪುವಿಗೆ ಬ್ರಹ್ಮದೇವರು ಹೊರಕೊಳ್ಳಲಿಕ್ಕೆ ಬರ್ತಾ ಇದ್ದಾರೆ. ಎಂಥ ತಪಸ್ಸು ಮಾಡಿದ ಅಂದರೆ ಒಂದೇ ಕಾಲಿನ ಹೆಬ್ಬೆರಳಿನ ಮೇಲೆ ನಿಲ್ಲತಾಗಿದ್ದಾನೆ. ಊರ್ಧ್ವ ಬಾಹು ನಭೋ ದೃಷ್ಟಿ ಪಾದಾಂಗುಷ್ಟಶ್ರಿತಾವನಿಹಿ ಅಂತ ಹೇಳ್ತಾ ಇದ್ದಾರೆ. ಅಂಥ ರೀತಿಯಲ್ಲಿ ನಿಲ್ಲತಾಗಿದ್ದಾನೆ, ಹೆಬ್ಬೆರಳಿನ ಮೇಲೆ ನಿಂತಿದ್ದಾನೆ, ಎರಡೂ ಕಣ್ಣಿನ ನೋಟ ಮೇಲಕ್ಕಿಟ್ಟಿದ್ದಾನೆ, ಎರಡೂ ಕೈಗಳನ್ನು ಮೇಲಕ್ಕಿಟ್ಟಿದ್ದಾನೆ. ಬೇಕು ಪ್ರವಚನ ಆದಮೇಲೆ ನೀವು ಪ್ರಯತ್ನ ಮಾಡಬಹುದು. ಎಷ್ಟು? ಒಂದು ಅರ್ಧ ಗಂಟೆ. ನೀವು ಸುತ್ತ ಹಾಕೋದು ಬೇಡ ರಾಯರಿಗೆ. ಒಂದು ಅರ್ಧ ಗಂಟೆ ದಿನಾಗ್ಲೂ ಹೀಗೆ ನಿಲ್ತೇನೆ ಅಂತಿದ್ರೆ ಬೇಗ ಅನುಗ್ರಹ ಮಾಡಿಬಿಡ್ತಾರೆ, ಬಹಳ ಕಷ್ಟ ನಿಲ್ಲೋದು. ಅಂಥದ್ದು ನಿಂತ ಎಷ್ಟು ಕಾಲ ನಿಂತ ಗೊತ್ತೋ? 100 ವರ್ಷಗಳ ಕಾಲ. ದೈವೀ ಶತಂ ಸಮಾಹ ಅಂದರೆ ನಮ್ಮ ಪ್ರಕಾರ ಎಷ್ಟು ಅಂದರೆ 36,000 ವರ್ಷಗಳ ಕಾಲ ನಿಂತ. ಅನಿಮ್ಯಾಜಿನಬಲ್, ಅಷ್ಟು ವರ್ಷಗಳ ಕಾಲ ತಪಸ್ಸಿಗೆ ನಿಂತ. ಅಷ್ಟು ವರ್ಷಗಳ ಕಾಲ ಹಿರಣ್ಯಕಶಿಪುವಿನ ಹೆಂಡತಿ ಗರ್ಭವನ್ನು ಧಾರಣೆ ಮಾಡಿಕೊಂಡಿದ್ದು, ನನ್ನ ಗಂಡ ಬಂದ್ಮೇಲೆ ಹಡಿಬೇಕು ಅಂತ. 9 ತಿಂಗಳ ಗರ್ಭ 36,000 ವರ್ಷಗಳ ಕಾಲ ಹೊತ್ತಿದ್ರೆ ಆ ಒಳಗಿದ್ದ ಕೂಸಿಗೆ 36,000 ವರ್ಷಗಳ ಕಾಲ ಪಾಠ ಮಾಡಿದ ದೊಡ್ಡಸ್ತಿಗೆ ನಾರದರದ್ದಾದರೆ 36,000 ವರ್ಷಗಳ ಕಾಲ ಗುರುಗಳಿಂದ ಅನುಭವದ ಪಾಠ ಕೇಳಿದ ಅದ್ಭುತ ಶಿಷ್ಯ ನಮ್ಮ ಗುರು ರಾಘವೇಂದ್ರರು ಪ್ರಹ್ಲಾದರಾದರು. ಇದು ನೆನಪಿಗೆ ಬರಬೇಕು, ಅವರ ವಿಶೇಷ ಚಿಂತನೆ ಬರ್ತಾ ಬರ್ತಾ ಬರಬೇಕು. ಪ್ರತಿ ಸಲ ನಮಸ್ಕಾರ ಮಾಡಿದಾಗ ಸಮಯವಿಲ್ಲ. ಒಂದು ಪ್ರಹ್ಲಾದರಾದರ ಗುಣಗಣಗಳನ್ನು ವರ್ಣನೆ ಮಾಡಲಿಕ್ಕೆ 1 ವರ್ಷ ಬೇಕು, ಅಷ್ಟು ಹೇಳಿದ್ದಾರೆ. ಇಲ್ಲಿ ತಪಸ್ಸಿಗೆ ಹೋಗಿದ್ದಾನೆ, ಅವನಿಂದ ಎಲ್ಲರಿಗೆ ತೊಂದರೆ ಆಗ್ತಾ ಇದ್ರೆ ದೇವತೆಗಳು ಕೇಳಿದ್ರು, ಸ್ವಾಮಿ ಉಪದ್ರ ಕೊಡ್ತಾ ಇದ್ದಾನೆ. ಅದಕ್ಕೆ ಬ್ರಹ್ಮದೇವರು ಬರ್ತಾ ಇದ್ದಾರೆ, ವರ ಕೇಳಯ್ಯ. ಏನು ವರ ಕೇಳಬೇಕು? ಕೇಳಿದ, ನನಗೆ ಸಾವು ಬೇಡ. ಸಾವೇ ಬೇಡ ಅಂತ ಕೇಳಿಲ್ಲ, ಸ್ವಲ್ಪ ಪಾಲಿಶ್ಡ್ ಆಗಿ ಕೇಳ್ತಾ ಇದ್ದ. ಹೇಗೆ? ನನಗೆ ನಿಮ್ಮಿಂದ ಸೃಷ್ಟರಾದವರಿಂದ ಸಾವು ಬೇಡ. ತಥಾಸ್ತು. ಹೊರಗೂ ಸಾವು ಬೇಡ, ಒಳಗೂ ಸಾವು ಬೇಡ, ಮೇಲೂ ಬೇಡ, ಕಳಗೂ ಬೇಡ. ನಿಮ್ ಬಾಯ್ಪಾಠ ಆಗಿದೆಯಲ್ವಾ, ಕೇಳಿ ಕೇಳಿ ಪಾಠ ಎಲ್ಲರಿಗೂ. ಹಗಲೂ ಬೇಡ, ರಾತ್ರಿ ಬೇಡ, ಎಲ್ಲದಕ್ಕೂ ಸರಿ ಅಂದ್ರು. ಯಾಕೆ? ಕೊನೆಗೆ ನೋಡಿದ ಎಲ್ಲೋ ಏನೋ ಅಲಾರಾಮ್ ಹೊಡಿತಾ ಇದೆ, ಏನೋ ಮಿಸ್ ಆಗಿದೆ. ನೋಡಿದ ಇರೋದೇ 2 ಜಗತ್ತಿನಲ್ಲಿ, ಒಂದು ಪ್ರಾಣ ಇದ್ದದ್ದು, ಒಂದು ಪ್ರಾಣ ಇಲ್ಲದ್ದು. ಅವನ ಕಾನ್ಸೆಪ್ಟ್ ಎಂಥದ್ದು? ಪ್ರಾಣ ಇದ್ದದ್ದು ಅಂದ್ರೆ ಜೀವ, ಪ್ರಾಣ ಇಲ್ಲದ್ದು ಅಂದರೆ ಜಡ. ಅಲ್ಲ, ದೇವ ಇಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಜೀವರೇ ಅವನ ತಲೆಯಲ್ಲಿ ಕಲ್ಪನೆ. ಅವರು ತಪಸ್ಸು ಮಾಡಿ ಸಾವನ್ನ ಗೆದ್ದು ಇನ್ನಷ್ಟು ತಪಸ್ಸು ಮಾಡಿ ಪೋಸ್ಟಿಗೆ ಹೋಗಿದ್ದಾರೆ. ತಪಸ್ಸು ಕೂತದ್ದು ಹಾಕಿವ ದೇವತೆಗಳು ಹೇಳ್ತಾರೆ, ನಾನು ತಪಸ್ಸು ಮಾಡಿ ಸಾವನ್ನ ಗೆದ್ದು ನಂತರ ತಪಸ್ಸು ಮಾಡಿ ಬ್ರಹ್ಮದೇವರನ್ನ ಇಳಿಸಿ ಆ ಪೋಸ್ಟಿಗೆ ಬರಬೇಕು ಅಂತ ಕೂತಿದ್ದಾನೆ ಮಹಾನುಭಾವ. ಆದ್ದರಿಂದ ಅವನ ತಲೆಯಲ್ಲಿ ನಾರಾಯಣ ಈಸ್ ಈಕ್ವಲ್ ಟು ಮೀ, ನಾನೇ ದೇವರು, ಇದು ಹಿರಣ್ಯಕಶಿಪು. ಅದಕ್ಕೆ ಅವನಿಗಿಬ್ಬರೇ ನೆನಪು. ಅದಕ್ಕೆ ಕೇಳಿದ, ಪ್ರಾಣ ಇದ್ದದ್ರಿಂದ ಸಾವು ಬರಬಾರದು, ಪ್ರಾಣ ಇಲ್ಲದ್ರಿಂದ ಸಾವು ಬರಬಾರದು. ಆಯ್ತಪ್ಪ ಅಂದ್ರು, ಅಷ್ಟು ಸುಲಭವಾಗಿ ಹೇಗೆ ಕೊಟ್ಟರು ವರ? ನೀನು ಇಷ್ಟೂ ಕಷ್ಟಪಟ್ಟು ಕೇಳಿದ್ದೇನು, ಸ್ವಲ್ಪ ವೆರೈಟಿಯಾಗಿ ಸಾಯ್ಬೇಕು ಅಂತ ಅಷ್ಟೇ ತಾನೇ? ಆಯ್ತಪ್ಪ, ಎಲ್ಲರೂ ಮಾಮೂಲಾಗಿ ಸಾಯ್ತಾರೆ, ಸ್ವಲ್ಪ ವಿಚಿತ್ರವಾಗಿ ಸಾಯ್ಬೇಕು ಅಂತ ನಿನಗಿದೆ. ಆಯ್ತು, ನಿನ್ನ ಪಾಪ ಖುಷಿ ಪಡವು, ಯಾಕೆ ಬೇಡ ಅನ್ಬೇಕು, ದೇವರೆಲ್ಲರೂ ಕೊಡು ಅಂತಾನೆ. ಸರಿ, ಆತನ ಮಕ್ಕಳು ಈ ಹಿರಣ್ಯಕಶಿಪುವಿನ ಪರಿಚಯ ಮಾಡಿಕೊಡತಾ ಕೂಡಲೇ ಮಕ್ಕಳ ಪರಿಚಯ ಮಾಡಿಕೊಡ್ತಾರೆ. ನಾರದರ ಪರಿಚಯ ನಾನು ಮಾಡಿಕೊಡ್ಬೇಕು. ನಾರದರನ್ನ ಯಾರನ್ನ ಕಂಡರೆ 14 ಲೋಕಗಳಲ್ಲಿ ಎಲ್ಲರೂ ಕೈ ಮುಗಿಯುತ್ತಾರೋ ಅಂಥವರು ನಾರದರು. ನಾರದರು ಪರಿಚಯ ಮಾಡಿಕೊಡುತ್ತಾರೆ. ತಸ್ಸ ದೈತ್ಯಪದೇಹ ಪುತ್ರಾಹ ಚತ್ವಾರಹ ಪರಮದ್ಭುತಾಹ ಪರಮ ಅದ್ಭುತರಯ್ಯ ಪ್ರಹ್ಲಾದರಾದರೆ ಅದರಲ್ಲಿ ದೊಡ್ಡವರು, ವಿಶೇಷವಾಗಿ ಭಗವಂತನ ಗುಣೋಪಾಸಕರು ಅಂತ ಹೇಳಿಕೊಡುತ್ತಾ ಅವರ ಗುಣಗಳನ್ನು ಪರಿಚಯ ಮಾಡಿಕೊಡುತ್ತಾರೆ. ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧ ಜಿತೇಂದ್ರಿಯ ಬಹಳ ಗುಣಗಳ ಪರಿಚಯ ಮಾಡಿಕೊಡ್ತಾ ಬಂದರು. ಸರಿ, ಕೊನೆಗೆ ಹೇಳಿದರು ಇಂಥ ಪ್ರಹ್ಲಾದರಾದರನ್ನ ಚಂಡಾಮರ್ಕರ ಶಾಲೆಗೆ ಹಾಕಿದರು. ಚಂಡಾಮರ್ಕರ ಕಾನ್ವೆಂಟ್, ಅದರಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷದ ಪಾಠ ಇಲ್ಲ. ಯಾಕೆ, ಮೋಕ್ಷ ನಾನೇ ಕೊಡ್ತೇನೆ ಅಂತ. ಯಾರು? ಹಿರಣ್ಯಕಶಿಪು. ಇನ್ನು ಬೇರೆ ದೇವರಿಲ್ಲ, ನಾನೇ ದೇವರು, ಆದ್ದರಿಂದ ನನ್ನ ಹತ್ರ ಇರೋದೇ ಮೋಕ್ಷ. ಸರಿ, ಅಂಥ ಪಾಠದಲ್ಲಿ ಪಾಠಶಾಲೆಯಲ್ಲಿ ಸೇರಿ ಅದನ್ನು ಕೇಳಿದರಂತೆ ಪ್ರಹ್ಲಾದರಾದರು. ಸುಶ್ರುವೆ ನಪಪಾಠ, ಅದನ್ನು ತಲೆಯಲ್ಲಿ ಇಟ್ಟುಕೊಂಡಿಲ್ಲ. ಹೇಗೆ ಬಿಟ್ಟು ಬಿಟ್ಟರು? ಆದರೆ ಗುರುಗಳಿಗೆ ಗೊತ್ತಾಗಲಿಲ್ಲ ಇವ್ರು ಬಿಟ್ಟದ್ದು. ಇವ ನನಗೆ ಗೊತ್ತಾ ಗೊತ್ತಾ, ನೀವು ಪ್ರವಚನ ಹಿಡ್ಕೊಂಡಿದ್ದೀರೋ ಬಿಟ್ಟಿದ್ದೀರೋ ಗೊತ್ತಾಗಲ್ಲಲ್ವಾ? ತುಂಬ ಸಲ ನಾವು ಹೇಳೋದಿದೆ, ಭಾಗವತ 8 ಕೇಳಿದ್ದೀರಾ? ತುಂಬ ಸಲ ಕೇಳಿ ಬಿಟ್ಟಿವಿ, ಕೇಳೋದು ಆಯಿತು, ಬಿಟ್ಟದ್ದು ಆಯಿತು. ಹೌದಾನೆ, ಕೇಳಿದ್ದೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ತುಂಬ ತಲೆ ಭಾರ ಆಗುತ್ತೆ, ಫ್ರೆಶ್ ಆಗ್ಬೇಕಲ್ಲ. ಕೇಳಿದ ಕೂಡಲೇ ಬಿಟ್ಬಿಟ್ರೆ ತಲೆ ಫ್ರೆಶ್ ಆಗುತ್ತೆ. ಸರಿ, ಪ್ರಹ್ಲಾದರಾದರೂ ಇಲ್ಲ ಬಿಟ್ರಂತೆ, ಅವರು ಹೇಳಿದ್ದನ್ನ. ಆವಾಗ ಅಪ್ಪನ ಹತ್ರ ಕರ್ಕೊಂಡು ಬರ್ತಾ ಇದ್ದಾರೆ. ಅಪ್ಪನನ್ನ ಕೇಳ್ತಾ ಇದ್ದಾರೆ, ನೋಡ್ರಿ ನಿಮ್ಮ ಮಗ ಚೆನ್ನಾಗಿ ಓದಿದ್ದಾನೆ, ಹೇ ಪ್ರಹ್ಲಾದ ಅಮುಚ್ಚತ ಅಂತಾತ, ಒಳ್ಳೆ ಮಾತನ್ನ ಹೇಳು. ನೀನು ಏನು ಅಧ್ಯಯನ ಮಾಡಿದ್ದೀಯೋ ಅದು ಯಾವುದು? ನಿಮ್ಮ ಗುರುಗಳಿಂದ. ಅವಾಗ ಸಾಧು ಎತ್ ಭವಾನ್ ಅಧೀತ, ಏನು ಒಳ್ಳೆಯದನ್ನು ತಿಳಿದಿಯೋದು ಹೇಳು. ತತ್ ಸಾಧು ಮನ್ಯೇ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನಧಯಾಮ ಅಸಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಶ್ರೀಹರಿಯ ಪಾದಾರವಿಂದವನ್ನು ಆಶ್ರಯ ಮಾಡಿ ಈ ಸಂಸಾರದಿಂದ ದಾಟಿಕೊಂಡು ಹೋಗೋದೇ ಉತ್ತಮ. ನಕ್ಕು ಬಿಟ್ಟಂತೆ, ಯಾರೋ ಪರಬುದ್ಧಿವಿಹಿ, ನನ್ನ ಮಗನಿಗೂ ನನಗೂ ಆಗದಂತೆ ಮಾಡಬೇಕು ಅಂತ ನೋಡುತ್ತಾ ಇದ್ದಾರೆ ಈ ದೇವತೆಗಳು. ನಮ್ಮೊಳಗೆ ಏನೋ ಏನು ಮಧ್ಯೆ ಮಧ್ಯೆ ಸ್ಪರ್ಧೆ ಇಡುತ್ತಾ ಇದ್ದಾರೆ. ಸ್ವಲ್ಪ ಬೇರೆಯವರಿಂದ ಜಾಗ್ರತೆಯಾಗಿ ಪಾಠ ಮಾಡಿ ನೋಡಿಕೊಂಡು ಕರ್ಕೊಂಡು ಹೋಗಿ ಕೇಳ್ತಾರೆ, ಏ ಪ್ರಹ್ಲಾದ ಈ ಬುದ್ಧಿ ಎಲ್ಲಿಂದ ಬಂತು ನಿನಗೆ? ಅವಾಗ ಹೇಳ್ತಾರೆ ಪ್ರಹ್ಲಾದರು, ಅದು ಎಂಥ ಉತ್ತರ ಕೊಡ್ತಾರೆ ಗೊತ್ತಾ? ಅಯ್ಯ, ನಾನು ಕಲಿತರೆ ಬಂದಿಲ್ಲ, ಇನ್ನೊಬ್ಬರು ಹೇಳಿಕೊಟ್ರು ಬಂದಿಲ್ಲ, ತಾನಾಗೆ ಬರ್ತಾ ಇದೆ ನನಗೆ ಈ ಬುದ್ಧಿ. ದೇವ ನಿನ್ನಯ ಭಕುತಿ ಕಂಡರೆ ಬಾರದು, ಕಲಿತರೆ ಬಾರದು, ಪುರಂದರ ವಿಠಲ ನಿನ್ನ ದಯವಾಗ ನನಕ. ಸ್ವಾಮಿ ಕೊಡಬೇಕಷ್ಟೇ, ಇದನ್ನು ಮಾರ್ಕೆಟಲ್ಲಿ ಸಿಗೋದಲ್ಲ ಗಾಂಧಿ ಬಜಾರಲ್ಲಿ, ಭಕ್ತಿ ಎಂಬುದು ದೇವರೇ ಕೊಟ್ಟಿದ್ದಾನೆ. ಸರಿ, ಹೆದರಿಸಿದರಂತೆ, ಹೆದರಿಸಿದಂತೆ ಇವರು ಮಾಡಿದರು. ನಂತರ ಮತ್ತೂ ಕರ್ಕೊಂಡು ಬರ್ತಾ ಇದ್ದಾರೆ. ಮಾತ್ರ ಮೃಷ್ಟಂ ಅಲಂಕೃತಂ, ಚೆನ್ನಾಗಿ ತಾಯಿ ಹತ್ತಿರ ಒಳ್ಳೆ ಊಟ ಮಾಡಿಸಿ ಅಲಂಕಾರ ಮಾಡಿಸಿ ಕರ್ಕೊಂಡು ಬರ್ತಾ ಇದ್ದಾರೆ, ನೋಡುತ್ತಾ ಇದ್ದಾನೆ. ನಾವು ಹಿರಣ್ಯಕಶಿಪು ಅಂದ್ರೆ ರೋಡ್ ಸೈಡ್ ಗೂಂಡ ತರ ಇರ್ತಾನೆ, ಅದೇನು ಒಳ್ಳೆ ಜೆಂಟಲ್ಮನ್ ತರನೇ ಇರ್ತಾನೆ, ಚೆನ್ನಾಗಿದ್ದಾನ ಅವನು. ಅಷ್ಟೇ ಅಲ್ಲ, ಆ ಮಗನನ್ನ ನೋಡಿದ ಕೂಡಲೇ ಅವನ ಕಣ್ಣಲ್ಲಿ ನೀರು ಬರ್ತಾ ಇದೆ, ಆನಂದ ಪಡ್ತಾ ಇದ್ದಾನೆ, ಆಲಿಂಗನ ಮಾಡ್ಕೊಳ್ತಾ ಇದ್ದಾನೆ, ತೊಡೆ ಮೇಲೆ ಕೂಡಿಸ್ಕೊಳ್ತಾ ಇದ್ದಾನೆ, ಮುದ್ದು ಕೊಡ್ತಾ ಇದ್ದಾನೆ, ತನ್ನ ಕಣ್ಣಲ್ಲಿ ನೀರೆಲ್ಲ ಪ್ರಹ್ಲಾದರಾದರ ತಲೆ ತೊಯ್ತಾ ಇದೆ. ಇದು ಹಿರಣ್ಯಕಶಿಪುವಿನ ಅರ್ಧ ಭಾಗ ಜಯ. ನಂತರ ಕೇಳಿದ, ಒಳ್ಳೆ ಮಾತು ಹೇಳು, ನಿನ್ನ ಗುರುಗಳು ಹೇಳಿಕೊಟ್ಟದ್ದು. ಇವರಂದ್ರು, ಇವ್ ಗುರುಗಳೇ ಅಲ್ಲ, ಇವರು ಚಂಡಾಮರುಕರು, ಗುರುಗಳನ್ನ ಆರಾದರು, ಅವ್ರು ಹೇಳಿದ್ದೆ ಹೇಳಬೇಕು ಅದಕ್ಕೆ ಹೇಳಿದರು. ಶ್ರವಣಂ ಕೀರ್ತನಂ ವಿಷ್ಣೋಃ, ಸ್ಮರಣಂ ಪಾದ ಸೇವನಂ, ಅರ್ಚನಂ ವಂದನಂ ದಾಸ್ಯಂ, ಸಖ್ಯಂ ಆತ್ಮ ನಿವೇದನಂ, ಇತಿ ಪುಂಸಾರ್ಪಿತ ವಿಷ್ಣೋಃ ಭಕ್ತಿಶ್ಚೇನ್ನವಲಕ್ಷಣ. ಯಾವ ಅಧ್ಯಯನದಿಂದ ಒಂಬತ್ತು ಲಕ್ಷಣಗಳಿರತಕ್ಕಂಥ ಈ ಭಕ್ತಿ ಬರುತ್ತೋ ಆ ಅಧ್ಯಯನ ಶ್ರೇಷ್ಠ. ಅಧ್ಯಯನವೇನೋ ಮಾಡಿದ, ದೇವರ ಮೇಲೆ ಭಕ್ತಿ ಬರಲಿಲ್ವಾ, ಆ ಅಧ್ಯಯನ ಶ್ರೇಷ್ಠವಲ್ಲ ಅಂದರು. ಸಿಟ್ಟು ಬಂತು, ಕೊಂದು ಬಿಡಿ ಇವನನ್ನ ಅಂತ ಎಲ್ಲರನ್ನು ಹೇಳಿದಾಗ ನಶಶಾಕ, ಅವನು ಮುಟ್ಲಿಕ್ಕೂ ಆಗಿಲ್ಲಂತೆ ಪ್ರಹ್ಲಾದರಾಜರನ್ನ. ಇಲ್ಲೊಂದು ಬರುತ್ತೆ, ತಂದೆ ಮಗನಿಗೆ ಸಾವು ಬಗೆದು ಒಗೆದು ಕೊಲ್ಲುತ್ತಿರಲು, ಹೇ ಜಗದವಲ್ಲಭನೆ ಸುಗುಣಾಕರಣೆ ಎಂದು ಮಗುವು ಮೊರೆಯಿಡಲು, ದೇವರನ್ನ ಮೊರೆ ಹೋದ್ರಂತೆ ಪ್ರಹ್ಲಾದರಾದರು. ಅರ್ಥ, ಅಪ್ಪ ಕಾಟ ಕೊಡ್ತಾ ಇದ್ದಾನೆ, ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಂತ ಮೊರೆ ಹೊಕ್ಕ ಅಂತ ತಲೆಯಲ್ಲಿ ಬಂದ್ರೆ ತೆಗೆದು ಬಿಡಿ ಅಂದ್ರು. ಆಪರೇಷನ್ ಆಗ್ತಾ ಇದೆ, ಅನಸ್ತೀಷ ಕೊಟ್ಟಿದ್ದಾರೆ, ನೋವೇ ಗೊತ್ತಾಗ್ತಾ ಇಲ್ಲ, ನೀವೇನಾದ್ರೂ ಒಂದು ಹೊದರ್ತೀರಾ. ಅದೇ ತರ ದೇವರು ಇವರಿಗೆ ಯಾವ ತೊಂದರೆ ಆಗದೆ ರಕ್ಷಣೆ ಮಾಡುವಾಗ ಅಪ್ಪ ಕಾಟ ಕೊಟ್ಟ ಅಂತ ಹೊದರೋದಿರಿಯ ಇಲ್ಲ. ಇನ್ಯಾವುದಕ್ಕೆ ಪ್ರಾರ್ಥನೆ ಮಾಡಿದ್ದು ಅಂದ್ರೆ, ಒಳಗೆ ಜಯ, ಮಹಾಪಾಪ ಜಾಸ್ತಿ ಆಗ್ತಾ ಇದೆ, ಬೇಗ ಬಂದು ಇವರನ್ನ ಉದ್ಧಾರ ಮಾಡಬೇಕು ಅಂತ ದೇವರನ್ನ ಕೂಗಿ ಕರೆದರು ಪ್ರಹ್ಲಾದರಾದರು. ಆ ರೀತಿಯಲ್ಲಿ ಪ್ರಹ್ಲಾದರಾದರನ್ನ ಕೊಲ್ಲಲಿಕ್ಕಾಗದೆ ತಾನು ಸುಮ್ಮನಿರುವಾಗ ಮತ್ತು ಹೇಳಿದರು, ಪ್ರಹ್ಲಾದರಾದರನ್ನ ಕರಕೊಂಡು ಹೋಗಿ ಮನೆಯಲ್ಲಿ ಇಟ್ಟುಕೊಂಡು ಇನ್ನು ಸ್ವಲ್ಪ ನಮ್ಮ ಅಪ್ಪ ಶುಕ್ರಾಚಾರ್ಯರು ಬಂದ ಮೇಲೆ ಸರಿಯಾಗಿ ಪಾಠ ಹೇಳಿಕೊಡ್ತೇವೆ. ಅವಾಗ ಪುರಾ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದಾಗ ಎಲ್ಲ ದೈತ್ಯ ಬಾಲಕರು ಗುರುಗಳು ತಮ್ಮ ತಮ್ಮ ಮನೆಯ ಕೆಲಸಗಳಲ್ಲಿ ತೊಡಗಿದಾಗ ಆಟಕ್ಕೆ ಹೋಗ್ತಾ ಇದ್ದಾರೆ. ಅವಾಗ ಪ್ರಹ್ಲಾದರಾದರು ಎಲ್ಲರಿಗೆ ಉಪದೇಶವನ್ನು ಕೊಡತಾ ಇದ್ದಾರೆ. ಅಯ್ಯ, ಹುಡುಗರಾಗಿದ್ದಾಗಲೇನೆ ಎಲ್ಲವನ್ನ ಮಾಡಬೇಕು. ಕೌಮಾರೆ ಆಚರೆ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಅಲ್ಲಯ್ಯ, ನೀನೇನು ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕು, ದೇವರು ಹಾಗೆ ಹೇಳ್ತೀಯ, ಆ ದೇವರು ನಮಗೆ ಸಿಗ್ತಾನ? ಅವಾಗ ಹೇಳ್ತಾರೆ, ಹೃದಯ ಛಿದ್ರವತ್ಸತಃ, ನಮ್ಮ ಹೃದಯದಲ್ಲೇ ಇದ್ದಾನಯ್ಯ, ಆದ್ದರಿಂದ ಅಂಥ ಭಗವಂತನನ್ನು ಉಪಾಸನೆ ಮಾಡೋಣ ಅಂತ ನಾನಾ ರೀತಿಯಾಗಿ ಅವರಿಗೆ ಉಪದೇಶವನ್ನು ಕೊಟ್ಟರು. ಉಪದೇಶ ಕೊಟ್ಟಾಗ ಆಗಚ್ಚಂತು ಮಹಾಭಾಗ, ಅವಾಗ ಮತ್ತು ಎಲ್ಲರೂ ಕೇಳಿದರು, ಪ್ರಹ್ಲಾದ ತುಂಬಾ ಉಪದೇಶ ಕೊಡ್ತಾ ಇದೆಯಾ? ಅದ ನೀವು ಕೇಳಬೇಡಿ, ಆಚಾರ್ಯ ಏನು ಹೇಳಿಲ್ಲ, ಪ್ರಹ್ಲಾದನಾದರೂ ಉಪದೇಶ ಏನು ಹೇಳಿಲ್ಲ ಅಂತಲ್ಲ, ಚೂರು ಹೇಳಿದೆ. ಯಾಕೆ, ಒಂದು ಗಂಟೆಯಲ್ಲಿ ಅಲ್ಲ, ಒಂದು ಜೀವನವಿಡೀ ಕಲಿಯುವ ಪಾಠ ಒಂದು ಗಂಟೆಯಲ್ಲಿ ಚೂರು ಮಾತ್ರ ಹೇಳಿಕೊಟ್ಟೆ. ಅಂಥ ದೊಡ್ಡ ಪಾಠವನ್ನು ಹೇಳುತ್ತಾರೆ, ಪ್ರಕೃತಿಯ ಪರಿಚಯ ಮಾಡುತ್ತಾರೆ, ಪ್ರಕೃತಿ ಒಳಗಿರುವ ಭಗವಂತ ಆ ಶಕ್ತಿಯ ಪರಿಚಯ ಮಾಡುತ್ತಾರೆ, ಅವನ ಮೂಲಕ ನಡೆಯುವಂತಹ ಕಾರ್ಯಗಳನ್ನು ಪರಿಚಯ ಮಾಡುತ್ತಾರೆ, ಅವನೇ ಸ್ವತಂತ್ರ ಎಂಬುದು ಪರಿಚಯ ಮಾಡುತ್ತಾರೆ, ನಾವವನ ಅಧೀನ ಎಂಬುದು ಪರಿಚಯ ಮಾಡಿಕೊಟ್ರು. ಪ್ರಹ್ಲಾದ, ನಿನಗೂ ನಮಗೂ ಒಬ್ಬರೇ ಗುರುಗಳು, ನಿನಗೆ ಈ ವಿದ್ಯೆ ಎಲ್ಲಿಂದ ಬಂತು? ನಮ್ಮಪ್ಪ ತಪಸ್ಸಿಗೆ ಹೋದಾಗ ನನ್ನ ತಾಯಿಯನ್ನ ದೈತ್ಯರನ್ನ ಸೋಲಿಸಿ ತಾಯಿಯನ್ನ ಕರ್ಕೊಂಡು ಹೋಗ್ತಾ ಇದ್ರು ಇಂದ್ರದೇವರು. ನಾರದರು ಬಂದು ಬೇಡ ಅಂದಾಗ ಇಂದ್ರದೇವರು ಹೇಳಿದರು, ಈಕೆಯ ಹೊಟ್ಟೆಯಲ್ಲಿ ಅವಿಶಕ್ಯಂ ವೀರ್ಯನಾಸ್ತೆ, ತಡಕೊಳ್ಳಿಕ್ಕೆ ಸಾಧ್ಯವಿಲ್ಲದಂತಹ ಚಿಕ್ಕ ಹುಡುಗ ಇದ್ದಾನೆ, ಪ್ರಸವ ಆದ ಮೇಲೆ ಅವನನ್ನು ಕೊಂದು ಬಿಟ್ಟು ಬಿಡ್ತೇನೆ ಅಂತ ಹೇಳಿದಾಗ ನಾರದರು ಹೇಳಿದ ಮಾತು, ನ ತ್ವಯ ಪ್ರಾಪ್ಯತೆ ಸಂಸ್ಥಾಂ ಅನಂತಾನುಚರೋ ಬಲಿ. ಹೇ ಇಂದ್ರ, ನಿನ್ನಿಂದ ಸಾವು ಈ ಹುಡುಗನಿಗೆ ಬರಲಿಕ್ಕಿಲ್ಲ ಅಂದ್ರು. ದಯವಿಟ್ಟು ಈ ಹುಡುಗನನ್ನ ಕೊಲ್ಲದೆ ಬಿಟ್ಟು ಬಿಡು ಅಂತ ಹೇಳಿಲ್ಲ. ಸ್ವಲ್ಪ ನೋಡಿ ಪದಗಳು. ವಜ್ರಾಯುಧಧಾರಿಯಾದ ಇಂದ್ರದೇವರಿಗೆ ನಾರದರು ಹೇಳಿದ್ದು ಕೂಸಯ್ಯ ಬಿಟ್ಟು ಬಿಡು ಅಂತ ಹೇಳಿಲ್ಲ. ನತ್ವಯ ಪ್ರಾಪ್ಯತೆ ಸಂಸ್ಥಾಂ, ನಿನ್ನಿಂದ ಸಾವು ಆ ಹುಡುಗನಿಗೆ ಬರಲಿಕ್ಕಿಲ್ಲ. ಯಾಕೆ? ಅನಂತ ಅನುಚರ, ಶೇಷದೇವರ ಅನುಚರ, ಅನಂತ ನಾಮಕ ಭಗವಂತನ ಅನುಚರವಿದೆ, ಅನುಚರವಿದ್ದಾರೆ ಅಂದ್ರೆ ಶೇಷದೇವರ ಆವೇಶ. ಅದೇ ಜ್ಞಾನಿಗಳೆಲ್ಲರೂ ಹೇಳಿದ್ರು, ಶೇಷಾಂಶ ಪ್ರಕ್ಷಾದನೆಂದರಿಸಿದೆ ಅಂತ. ಅದು ಭಾಗವತದಲ್ಲೇ ಬಂದಿದೆ, ಅನಂತಾನುಚರ. ಅಷ್ಟೇ ಅಲ್ಲ, ನಿನ್ನಿಂದ ಸಾವು ಹುಡುಗನಿಗೆ ಬರಲ್ಲ. ಯಾಕೆ? ಬಲಿ, ಮಹಾಬಲಿಷ್ಠನಾಗಿದ್ದಾನೆ ಆ ಹುಡುಗನ, ನೀನೇನು ಮಾಡಿಕೊಳ್ಳಿಕ್ಕಾಗಲ್ಲ ಅಂದಾಗ ಅನಂತ ಪ್ರಿಯ ಭಕ್ತ್ಯ ಏನಾಂ ಪರಿಕ್ರಮ್ಯ ದಿವಮ್ಯಯೋ. ಅವಾಗೆ ಒಡಗಿರುವ ಶೇಷದೇವರ ಸನ್ನಿಧಾನಕ್ಕೆ ಶೇಷದೇವರ ಭಕ್ತನಿದ್ದಾನೆ ಅಂತ ತಿಳ್ಕೊಂಡು ಆಕೆ ಸುತ್ತು ಪ್ರದಕ್ಷಿಣೆ ಮಾಡಿ ತಾವು ಹೊರಟು ಹೋಗ್ತಾ ಇದ್ದಾರೆ. ಅಂತ ದೊಡ್ಡ ವ್ಯಕ್ತಿತ್ವ ನಮ್ಮ ರಾಘವೇಂದ್ರ ಸ್ವಾಮಿಗಳದ್ದು. ಹೇಳುತ್ತಾರೆ, ಪ್ರಹ್ಲಾದರಾಜರು ಹೌದು, ಅವರೊಳಗೆ ವಿಜಯೀಂದ್ರರು ವ್ಯಾಸರಾಜರ ಸ್ತೋತ್ರವನ್ನ ಮಾಡುವಾಗ ಹೇಳುತ್ತಾರೆ ಅಪರೋಕ್ಷ ಜ್ಞಾನಿಗಳಾದ ವಿಜಯೀಂದ್ರರು, ಪ್ರಹ್ಲಾದಸ್ಯಾವತಾರೋಸೌ ಇಂದ್ರಸ್ಯ ಅನುಪ್ರವೇಶವಾನ್ ಅಂತ ಹೇಳುತ್ತಾರೆ. ಹಾಗೆ ಜ್ಞಾನಿಗಳು ನಮ್ಮ ಪುರಂದರದಾಸರೇ ಮೊದಲಾದವರು ಹೇಳುತ್ತಾರೆ, ಪ್ರಹ್ಲಾದಾಂಶ ಶೇಷಾಂಶ ಪ್ರಹ್ಲಾದನೆಂದೆನಿಸಿದ ವ್ಯಾಸರಾಜ ಅಂತ ಅನೇಕ ಜ್ಞಾನಿಗಳು ಹೇಳುತ್ತಾರೆ. ಶೇಷದೇವರ ಆವೇಶ, ಅಲ್ಲಿ ಇಂದ್ರದೇವರ ಆವೇಶ, ಸ್ವಯಂ ವಾಯುನಾಥ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ ನಮ್ಮ ಮಧ್ವರಾಯರೇ ಹೇಳುತ್ತಾರೆ. ವಾಯುದೇವರ ಸನ್ನಿಧಾನ, ನೃಸಿಂಹದೇವರ ಸನ್ನಿಧಾನ, ಇಷ್ಟು ದೊಡ್ಡ ಆಟಮ್ ಬಾಂಬ್ ಒಳಗ್ ಕೂತಿದೆ, ಮುಟ್ಲಿಕ್ಕಾಗಲ್ಲ ಅಂದ್ರೆ ಬಿಟ್ಟು ಹೋದರು. ನಂತರ ಕರಕೊಂಡು ಬಂದು ನನ್ನ ತಾಯಿಗೆ 36,000 ವರ್ಷಗಳ ಕಾಲ ನನ್ನ ತಂದೆ ತಿರುಗಿ ಬರುವ ಪರ್ಯಂತ ಪಾಠ ಮಾಡಿದ್ರು. ಆ ಪಾಠ ನನಗೆ ನಿಂತಿದೆ, ನಮ್ಮಮ್ಮನಿಗೆ ನಿಂತಿಲ್ಲ. ಯಾಕೆ ನಿಮ್ಮಮ್ಮನಿಗೆ ನಿಂತಿಲ್ಲ ಅಂದ್ರೆ ಸ್ತ್ರೀತ್ವ, ಸ್ತ್ರೀ ಆದ್ದರಿಂದ ಸಹಜವಾಗಿ ಮರುವಿರುತ್ತೆ. ಅಷ್ಟೇ ಅಲ್ಲ, ಕಾಲಸ್ಯ ದೀರ್ಘತ್ವ ತಂದರು, ತುಂಬಾ ಕಾಲ. ಹಾಗಾದ್ರೆ ನೀನು ಗಂಡಸಾದದ್ದಕ್ಕೆ ನಿನಗೆ ನೆನಪಿದೆಯಾ? ಇಲ್ಲ, ಗುರೋಹ ಕೃಪಾಬಲ, ಗುರುಗಳ ಕೃಪಾಬಲದಿಂದ ನನಗೆ ನಿಂತಿದೆ ಅಂತ ಅವರಿಗೆ ವಿಶೇಷ ತತ್ವಜ್ಞಾನವನ್ನ ಹೇಳಿಕೊಟ್ಟರೆ ಎಲ್ಲರೂ ಕೂಡ ಭಗವಂತನ ಚಿಂತನೆಗೆ ತೊಡಗ್ತಾ ಇದ್ದಾರೆ. ಶಂಡಾಮರ್ಕರು ಹೋದರು. ತೆಲುಗಿನಲ್ಲಿ ಗಾದೆ ಮಾತಿದೆ, ತಾ ಚೆಡ್ಡ ಕೋತಿ ವನವೆಲ್ಲ ಕೆಡಿಸಿ, ಕೋತಿ ತಾನು ಕೆಟ್ಟದಲ್ಲ ವನವೆಲ್ಲ ಕೆಡಿಸಿದ್ದು ಅಂತ. ಹಾಗೇನಿಲ್ಲ, ಅವರು ಅಂದುಕೊಂಡದ್ದು ಹಾಗೆ. ಹಾಗೆ ಇಲ್ಲಿ ಒಬ್ಬನೇ ಎಲ್ಲಾ ದೈತ್ಯ ಕುಲವನ್ನು ಹಾಳು ಮಾಡುತ್ತಾ ಇದ್ದಾನೆ, ಎಲ್ಲರಿಗೂ ಭಕ್ತಿಯನ್ನು ಹೇಳಿಕೊಡ್ತಾ ಇದ್ದಾನೆ, ಹರಿಭಕ್ತಿಯನ್ನ ಅಂತ ಹೇಳಿದಾಗ ಕರ್ಕೊಂಡು ಬರ್ತಾ ಇದ್ದಾರೆ, ಕೇಳುತ್ತಾ ಇದ್ದಾರೆ. ಹಿರಣ್ಯಕಶಿಪು ಕೇಳುತ್ತಾ ಇದ್ದಾನೆ, ಅಲ್ಲಯ್ಯ ಮದನ್ಯೋ ಜಗದೀಶ್ವರ, ನನ್ನ ಬಿಟ್ಟು ಬೇರೊಬ್ಬ ಜಗದೀಶ್ವರ ಇದ್ದಾನೆ ಅಂತ ಇದ್ದಾನಲ್ಲ, ಅವನೆಲ್ಲಿದ್ದಾನೆ? ಪ್ರಹ್ಲಾದರಾದರದು ಎಲ್ಲಿಲ್ಲ, ಎಲ್ಲಿದ್ದಾನೆ ಅಂದ್ರೆ ಎಲ್ಲಿಲ್ಲ ಅದು. ಎದಿಸ ಸರ್ವತ್ರ, ಒಂದು ವೇಳೆ ಎಲ್ಲಾ ಕಡೆ ಇರೋದಾದರೆ ಕಸ್ಮಾತ್ ಸ್ತಂಭೇನ ದೃಶ್ಯ, ಯಾಕೆ ಈ ಕಂಬದಲ್ಲಿ ಕಾಣತಾ ಇಲ್ಲ ಅಂತ. ಸ್ತಂಭಂ ತತಾಡ ಅತಿಬಲ ಸ್ವಮುಷ್ಟಿನ, ತನ್ನ ಮುಷ್ಟಿಯಿಂದ ಆ ಕಂಬವನ್ನ ಹಾರಿ ಬರುತ್ತಾ ಹೊಡೆದ. ಹೊಡೆದಾಗ ಒಳಗಿಂದ ಶಬ್ದ ಹೊರಗೆ ಬರ್ತಾ ಇದೆ, ಭೀಕರವಾಗಿರತಕ್ಕಂಥ ಶಬ್ದ. ಏನ ಅಂಡ ಕಟಾಹಂ ಅಸ್ಫುಟತು, ವಿಶೇಷವಾದಂತಹ ಬ್ರಹ್ಮಾಂಡ ಕಟಹವೇ ಒಡೆದು ಹೋಗ್ತಾ ಇದೆ. ನೋಡತಾನೆ ಅವನ ಪದ, ಭಗವಂತನ ಪಾದವನ್ನು ಕಾಣತಾ ಇಲ್ಲ. ಯಾಕೆ ಅಂದರೆ ದೇವ ತಾನಾಗಿ ತೋರಿದರೆ ತನ್ನ ಪಾದ ಕಾಣುತ್ತೆ, ನಾವು ಹುಡುಕಿದರೆ ಕಾಣೋದಲ್ಲ ಅನ್ನು ತೋರಿಕೊಟ್ರು. ಪುನಃ ದರ್ಶನ ಕೊಡತಾ ಇದ್ದಾನೆ. ಮಧ್ಯಾಹ್ನ ಸ್ವಾಮಿ ಅಭಿಜಿನ್ ಮುಹೂರ್ತದಲ್ಲಿ ಬಂದಂಥವ ಸಂಜೆ ಪರ್ಯಂತ ಯುದ್ಧ ಮಾಡಿದ. ಯಾಕೆ ಅಂದರೆ ದೈತ್ಯರಿಗೂ ಚೂರು ಮನಸ್ಸಲ್ಲಿ ಕೊಡಬೇಕಾಗಿದೆ ಭಾವನೆಯನ್ನು. ಏನು ಅಂತ, ನಾವು ಯುದ್ಧ ಮಾಡಲಿಕ್ಕಾಗುತ್ತೆ ಇವನ ಜೊತೆಗೆ, ಕೊನೇ ಘಳಿಗೆಯಲ್ಲಿ ಏನೋ ಮಾಡುತ್ತಾನೆ ಅಂತ ಆ ಒಂದು ಅವರಿಗೆ ಭರವಸೆ ಕೊಡ್ಲಿಕ್ಕಾಗಿ ಸಂಜೆ ಪರ್ಯಂತ ಯುದ್ಧ ಮಾಡಿದ. ಆ ಯುದ್ಧ ಮಾಡೋ ಕಾಲಕ್ಕೆ ಹಿಡಿದು ಬಿಟ್ಟು ಹಿಡಿದು ಬಿಟ್ಟು ಮಾಡ್ತಿದ್ದ. ಒಮ್ಮೆ ಬಿಟ್ಟ, ಆ ಬಿಟ್ಟದ್ದು ಹೇಗಿತ್ತು ಅಂದ್ರೆ ಚಿಕ್ಕ ಮಟ್ಟದ ದೇವತೆಗಳಿಗೂ ಸಂಶಯ ಬರುವಂತೆ, ಹಿರಣ್ಯಕಶಿಪು ತಪ್ಪಿಸಿಕೊಂಡ ಅಂತ ಭಾವನೆ ಬರುವಂತೆ ಸ್ವಾಮಿ ನಾಟಕ ಆಡಿದ. ಕೊನೆಗೆ ಸಂಜೆಗೆ ದ್ವಾರದಲ್ಲಿ ತನ್ನ ತೊಡೆಯ ಮೇಲೆ ಹಾಕಿಕೊಂಡು ದದಾರ ಲೀಲಯ ಸೀಳಿ ಹಾಕಿದ. ನಂತರ ಕರಳನ್ನ ಕೊರಳಲ್ಲಿ ಧಾರಣೆ ಮಾಡಿದ. ಹೃದಯ ಸರೋವರವನ್ನ ತೆಗೆದು ಕಿತ್ತೆ ಹಾಕ್ತಾ ಇದ್ದಾನೆ, ಪಕ್ಕ ಕೆಡ್ತಾ ಇದ್ದಾನೆ, ಶರೀರವನ್ನ ಕೆತ್ತಿ ಹಾಕ್ತಾ ಇದ್ದಾನೆ, ಉಗ್ರನಾಗಿ ನಿಲ್ಲತಾ ಇದ್ದಾನೆ. ಅವಾಗ ಯಾರು ಸ್ತೋತ್ರ ಮಾಡಿದರೂ ಬ್ರಹ್ಮ ಸ್ವಾಮಿಯ ಸಿಟ್ಟು ಕಡಿಮೆ ಆಗ್ತಾ ಇಲ್ಲ. ಅದಕ್ಕಂದ್ರು ಕುಟಿಲ ದ್ವೇಷದವ ನೀನಲ್ಲ, ನಿನ್ನ ಭಟ ಕಂಜಿದರು ಸೂರರೆಲ್ಲ, ನರ ನಟನೆ ಮಾಡಿದ್ಯೋ ಲಕ್ಷ್ಮೀನಲ್ಲ. ದೇವರಿಗೆ ಸಿಟ್ಟಿಗೆ ಬೇಕಾದ ತಮೋ ಗುಣವೇ ಇಲ್ಲ, ಸಿಟ್ಟಿಲ್ಲಿಂದ ಬರಬೇಕು. ಅದಕ್ಕೆ ಸಿಟ್ಟನ ನಾಟಕ ಆಡ್ತಾ ಇದ್ದಾನೆ ಸ್ವಾಮಿ. ತಿಳ್ಕೊಂಡು ಬ್ರಹ್ಮಾದಿ ದೇವತೆಗಳು, ಲಕ್ಷ್ಮೀದೇವಿ ಹೇಳಿದ್ಲು, ಅದೃಷ್ಟಾಶ್ರುತ ಪೂರ್ವತ್ವ ಅಂತ ನೋಪೆಯಾಗಿ ಶಂಕಿತ ಲಕ್ಷ್ಮೀದೇವಿನ ಕೇಳಿದ್ರು. ಅಮ್ಮ ನಿನ್ನ ಗಂಡ ಹೋಗು ನೀನು ಅಂದ್ರೆ, ಅಯ್ಯೋ ನಾನು ತುಂಬಾ ನರಸಿಂಹ ರೂಪಗಳು ನೋಡಿದ್ದೆ, ಇಂಥ ನರಸಿಂಹ ರೂಪ ನೋಡಿಲ್ಲ ಅನ್ನೋ ಥರ. ಅದಕ್ಕೆ ಆಚಾರ್ಯನ ಕೊನೆಗೆ ಇವ ಅಂತ ಹಾಕ್ತಾರೆ. ಅಂದರೆ ಶಂಕಿತ ಶಂಕ ಪಟ್ಟವಳ್ಳಂತೆ ನಾಟಕ ಮಾಡಿದ್ದು. ಯಾಕೆ ಪ್ರಹ್ಲಾದರಾದರು ಬರಬೇಕು ಅಂತ ಪ್ರಹ್ಲಾದರಾದರನ್ನ ಕರೀತಾ ಇದ್ದಾರೆ. ಬ್ರಹ್ಮದೇವರು ಹೇಳಿದರು, ಅಪ್ಪ ನಿನಗಾಗಿ ಬಂದಿದ್ದಾನೆ, ನೀನೇ ಹೋಗಬೇಕಂತೆ. ನೋಡಿ ನರಸಿಂಹದೇವರು ಮಾತಲ್ಲಿ ಹೇಳದೆ ತನ್ನ ನಡೆಯಲ್ಲೇ ಎಲ್ಲ ಜವಾಬು ಕೊಟ್ಟ. ಆ ಕೂಸು ಬಂದರೆ ಹೊರತು ಸಿಟ್ಟು ಕಡಿಮೆ ಮಾಡಲ್ಲ ಎಂಬುದು ಯಾರ ಸ್ತೋತ್ರಕ್ಕೂ ಸಿಟ್ಟು ಕಡಿಮೆ ಮಾಡದೆ ತೋರಿಕೊಟ್ಟ. ಅದಕ್ಕೆ ಮಾತಾಡದೆ ಕೆಲಸ ಮಾಡುವುದು ನರಸಿಂಹನಿಂದ ಕಲಿಯಬೇಕು. ಆ ರೀತಿಯಲ್ಲಿ ನರಸಿಂಹ ವಿಶೇಷವಾಗಿ ಪ್ರಹ್ಲಾದರಾದರು ನಮಸ್ಕಾರ ಮಾಡಿದ ಕೂಡಲೇ ವಿಶೇಷವಾಗಿ ಒದ್ದೆಯಿಂದ ತೊಯ್ದು ಹೋದನಂತೆ. ಕೃಪೆಯ ಪರಿಪ್ರತಃ, ಕೃಪೆ ಎಂಬ ಒದ್ದೆಯಿಂದ ತೊಯ್ದು ಹೋದ. ತಚ್ಚಿರ್ಷ್ಣೆ ಅಧಾತ್ ಕರಾಂಬುಜಂ, ದೇವ ಅವರ ತಲೆಯ ಮೇಲೆ ಕೈಯಿಡ್ತಾ ಇದ್ದಾರೆ. ಅದರಿಂದ ಏನಾಗಿತ್ತು ಪ್ರಹ್ಲಾದರಾದರಿಗೆ ಅಂತ ಹೇಳ್ತಾರೆ. ಸಪದಿ ಅಭಿವ್ಯಕ್ತ ಪರಾತ್ಮ ದರ್ಶನ ಅಂತ ಹೇಳ್ತಾರೆ. ಅಲ್ಲಿ ಏಕಕಾಲದಲ್ಲಿ ಅವರಿಗೆ ಸಪದಿ ಅಭಿವ್ಯಕ್ತ ಪರ ಆತ್ಮ ದರ್ಶನ, ತನ್ನ ಒಳಗೂ ಭಗವಂತನ ನೋಡತಾ ಇದ್ದಾರೆ, ಎದುರಿಗೂ ಭಗವಂತನ ನೋಡತಾ ಇದ್ದಾರೆ. ಅಂಥ ಆನಂದದಿಂದ ಭಗವಂತನ ಸ್ತೋತ್ರ ಮಾಡಿದರು. ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾ ಸತ್ವೈಕತಾನ ಮತಯ ವಚಸಾಂ ಪ್ರವಾಹೈ ಅಂತ ಅದ್ಭುತವಾದ ಸ್ತೋತ್ರವನ್ನು ಮಾಡಿದರು. ಸ್ತೋತ್ರವನ್ನು ಮಾಡಿದಾಗ ನರಸಿಂಹ ಹೇಳಿದ, ವರ ಕೇಳು, ವರಂ ಬರಯ ಭದ್ರಂತೆ, ಒಳ್ಳೆಯದಾಗಿ ನಿನಗೆ ವರ ಬಸ್ತು, ನಾನು ವರವನ್ನು ಕೊಡೋರಲ್ಲಿ ಶ್ರೇಷ್ಠ. ಸ್ವಾಮಿ ನನಗೇನು ವರ ಬೇಡ, ವರ ಬೇಡಿ ನಿನ್ನನ್ನು ಸೇವಾ ಮಾಡುವ ವ್ಯಾಪಾರಿ ಅಲ್ಲ ನಾನು, ಆದರೆ ವರ ಕೊಡು. ಅದೇನಯ್ಯ ವರ ಬೇಡ ಅಂದಿಯಲ್ಲ, ನೀ ದೊಡ್ಡವ, ಬಂದು ಕೇಳಿದ್ದೀಯ, ನಿನ್ನ ಮಾತು ಉಲ್ಲಂಘನೆ ಮಾಡಬಾರದು, ವರ ಕೊಡು. ಏನು ವರ, ಎಲ್ಲರೂ ನೋಡಿದ್ರು ಪ್ರಹ್ಲಾದರಾದರಂತವ್ರು ಏನು ವರ ಕೇಳಬಹುದು. ಕಾಮಾನಾಂ ಹೃದಯ ಅಸಂಭ್ರವ ಭವತಸ್ತು ಹೃದಯ ವರಂ, ಸ್ವಾಮಿ ನನ್ನ ಮನಸ್ಸಿನಲ್ಲಿ ಈಗ ಸದ್ಯಕ್ಕೆ ಏನು ಕಾಮನೆಗಳಿದೆಯೋ ನನಗೆ ಗೊತ್ತಿಲ್ಲ, ಮುಂದೆ ಹೊರಕ್ಕೆ ಬಂದರೆ ಅಯ್ಯೋ ನರಸಿಂಹ ಇದ್ದ ಕಾಲಕ್ಕೆ ಕೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಒಂದು ವೇಳೆ ಇದ್ದದ್ರೆ ಅದನ್ನು ತೆಗೆದು ಹಾಕು ಹರಿಯೇ. ಮತ್ತು ಕೇಳಿದ ಪ್ರಹ್ಲಾದ, ಇನ್ನೊಂದು ವರ ಕೊಡು ಸ್ವಾಮಿ. ಅಯ್ಯೋ ವರ ಬೇಡ ಬೇಡ ಅಂತ ಮತ್ತು ಲಿಸ್ಟೇ ಕೇಳ್ತಾ ಇದೆಯಲ್ಲ ಮಹಾರಾಯ, ಇನ್ಯಾವ ವರ ಬೇಕು. ಪಿತಾಮೇ ಪೂಯೇತ ದುರಂತ ದುಸ್ತರಾದ ಘಾತ, ನಿನ್ನನ್ನು ಬೈದ, ನಿನ್ನ ಭಕ್ತನಾದ ನನ್ನನ್ನು ಬೈದ, ಅಂಥ ಪಾಪ ಕಟ್ಕೊಂಡಿದ್ದಾನೆ, ಆ ಪಾಪದಿಂದ ಉದ್ಧಾರ ಮಾಡಬೇಕು ಅಂತ ಹೇಳಿದಾಗ ಅವಾಗ ನರಸಿಂಹ ಹೇಳುತ್ತಾನೆ, ಅಲ್ಲ ಪ್ರಹ್ಲಾದ ನೀನು ಅವರ ಕೇಳಬೇಕ, ಭವಾನ್ ವೈಕು ಕುಲಪಾವನ, ಕುಲಪಾವನಾದ ನೀನು ಹುಟ್ಟಿದ ಮೇಲೂ ಅಪ್ಪನಿಗೆ ಸದ್ಗತಿ ಅಂತ ಬೇಕಾ, ಅಪ್ಪನಿಗೆ ಸದ್ಗತಿ ಆಯಿತು ಅಂತ ನರಸಿಂಹದೇವರು ತುಂಬ ಅನುಗ್ರಹ ಮಾಡುತ್ತಾರೆ. ಈ ರೀತಿಯಲ್ಲಿ ಸರಿ ಒಂದು ಪ್ರಶ್ನೆ ನೀವು ತುಂಬ ಸಲ ಕೇಳಿರ್ತೀರ, ಯಾವುದು? ಸಪ್ತಮ ಸ್ಕಂದ. ದೇವರು ವರ ಸತ್ಯ ಮಾಡಿದನ, ಬ್ರಹ್ಮದೇವರು ಕೊಟ್ಟ ವರ ಹಿರಣ್ಯಕಶಿಪುವಿಗೆ ಏನಂತ ವರ ಕೊಟ್ಟಿದ್ದ? ವರ ಕೊಟ್ಟಿದ್ರು ಪ್ರಾಣ ಇದ್ದದ್ದರಿಂದ ಸಾವು ಬರಬಾರದು, ಪ್ರಾಣ ಇಲ್ಲದ್ದರಿಂದ ಸಾವು ಬರಬಾರದು ಅಂತ ಕೇಳಿಕೊಂಡಿದ್ರು. ಅದು ಹೇಗೆ ಸತ್ಯ ಮಾಡಿದ್ದು? ಏನು ಕೇಳಿಸ್ತಾ ಇದೆ? ಉಗುರು ಅಲ್ವಾ. ಹಾ, ಉಗುರು ಏನದು? ಪ್ರಾಣ ಇದ್ದದ್ದು ಅಲ್ಲ, ಪ್ರಾಣ ಇಲ್ಲದ್ದು ಅಲ್ಲ. ಆದ ಕಾರಣ ನರಸಿಂಹ ಆತನ ಉಗುರು ಪ್ರಾಣ ಇದ್ದದ್ದು ಅಲ್ಲ, ಪ್ರಾಣ ಇಲ್ಲದ್ದು ಅಲ್ಲ, ಅದರಿಂದ ಕೊಂದು ವರ ಸತ್ಯ ಮಾಡಿದ. ಹೌದಲ್ವಾ? ಇಷ್ಟು ತಿಳ್ಕೊಂಡ್ರೆ ಸಾಕು, ಫ್ಲೈಟ್ ಅಲ್ಲೇ ಕಳಿಸಿ ಬಿಡ್ತಾರೆ ಅಂದಂತ ಮನಸ್ಸಿಗೆ. ನಮಗೆ ನಿಮ್ ತಲೆಯಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಕೇಳಿದಷ್ಟೇ. ನಮ್ಮ ಉಗುರು ಅಂತಹದ್ದು ಪ್ರಾಣ ಇದ್ದದ್ದು ಅಲ್ಲ, ಪ್ರಾಣ ಇಲ್ಲದ್ದು ಅಲ್ಲ. ದೇವರ ಉಗುರು ಅಂತಹದ್ದಲ್ಲ. ದೇವರ ಉಗುರಿಗೂ ದೇವರಿಗೂ ವ್ಯತ್ಯಾಸವಿಲ್ಲ. ನರಸಿಂಹನೇ ದೇವ ಆ ಉಗುರು. ಮತ್ತೆ ಹೇಗೆ ವರ ಸತ್ಯ ಮಾಡಿದ? ಅದಕ್ಕೆ ಹೇಳಿದ್ರು, ಉಗುರಿಂದ ಕೊಂದು ಸತ್ಯ ಮಾಡಲಿಲ್ಲ. ಅವ ಕೇಳಿದ್ದೇನು? ಪ್ರಾಣ ಇದ್ದದ್ದರಿಂದ ಸಾವಿರಬಾರದು, ಪ್ರಾಣ ಇಲ್ಲ. ಅವಾಗ ಹೇಳಿದೆ ಅವನ ತಲೆಯಲ್ಲಿ ಕಾನ್ಸೆಪ್ಟ್ ಏನು? ಜೀವ ಜಡ ಎರಡೇ ಇರೋದು. ಜೀವ ಜಡ ವಿಲಕ್ಷಣನಾದ ದೇವನೊಬ್ಬನಿದ್ದಾನೆಂಬ ಕಲ್ಪನೆ ಅವನಿಗಿಲ್ಲ. ಆದ ಕಾರಣ ವರ ಕೇಳುವಾಗ ಅವನು ಕೇಳಿದ್ದೆಷ್ಟು? ಜೀವರಿಂದ ಸಾವು ಬರಬಾರದು, ಜಡದಿಂದ ಸಾವು ಬರಬಾರದು, ಸತ್ಯ. ನಮ್ಮ ಸ್ವಾಮಿ ಜೀವ ಜಡ ವಿಲಕ್ಷಣ, ಆದ್ದರಿಂದ ವರ ಸತ್ಯ ಮಾಡಿದ ಅಷ್ಟೇ ಹೊರತು ಉಗುರಿಂದ ಕೊಂದಲ್ಲ. ಅವಾಗ ಡೈರೆಕ್ಟ್ ಆಗಿ ಸಾಯಿಸ್ಬೋದಲ್ಲ, ಉಗುರಾಗ ತಂದ ಅಂದ್ರೆ ಅದು ನಿಮಗಾಗಿ ಅಲ್ಲ, ಸಪ್ತಾಹ ಕೇಳೋರಿಗಲ್ಲ, ಇನ್ಯಾರಿಗೆ? ದೈತ್ಯರು ಕೂತಿದ್ದಾರಲ್ಲ, ಅವರು ನೋಡಿದ್ರು. ಇಷ್ಟು ವರ ಪಡ್ಕೊಂಡ್ರು ಕೂಡ ನಮ್ ಹಿರಣ್ಯಕಶಿಪು ಯಾಕೆ ಸತ್ತ? ಅವಾಗ ದೇವ್ರು ಹೀಗೆ ತೋರಿಸಿದ ಉಗುರು. ಅವರು ನೋಡಿದ್ರು, ಹಾ ಉಗುರು, ಅವರು ಉಗುರು ನೋಡ್ಕೊಂಡ್ರು. ಓ, ಇದು ಪ್ರಾಣ ಇದ್ದದ್ದು ಅಲ್ಲ, ಪ್ರಾಣ ಇರೋದು ಅಲ್ಲ. ಸೊ ನಮ್ಮ ಉಗುರಿನಂತೆ ದೇವರು ಉಗುರು ಅಂತ ತಿಳ್ಕೊಂಡ್ರು ಯಾರು? ದೈತ್ಯರು. ಯಾಕೆ ಹಾಗೆ ತಿಳ್ಕೊಂಡದ್ದಕ್ಕೆ? ದೇವರಿಗೂ ದೇವರ ಅವಯವಕ್ಕೂ ಭೇದ ಚಿಂತನೆ ಮಾಡಿ ತಮಸ್ಸಿಗೆ ಹೋಗಬೇಕವರು. ಅದಕ್ಕೆ ಉಗುರಿನಿಂದ ಕೊಂದ. ವರ ಸತ್ಯ ಮಾಡಿದ ಹಾಗಲ್ಲ. ಇಷ್ಟು ತಿಳ್ಕೊಂಡ್ರೆ ಸಪ್ತಮಸ್ಕಂದ ಭಾಗವತ ಕೇಳಿದ್ದು ಸಾರ್ಥಕ ಆಗುತ್ತೆ. ಇಲ್ಲದಿದ್ದರೆ ಇಷ್ಟು ಸಪ್ತಮ ಸ್ಕಂದ ಕೇಳಿ ವರ ಸತ್ಯ ಹೇಗೆ ಮಾಡಿದ? ಉಗುರಿಂದ ಕುಂದು ಅಂತ ಹೇಳಿ ಎಲ್ಲಿಗೋ ಹೋಗೋ ಕಾರ್ಯಕ್ರಮ ಯಾಕೆ? ಆ ರೀತಿಯಾಗಿ ಒಳ್ಳೆ ಕಾರ್ಯಕ್ರಮವನ್ನ ಈ ಮಠ ಜ್ಞಾನ ಕಾರ್ಯಕ್ಕೆ ಪ್ರಸಿದ್ಧ. ಯಾಕೆ? ಸಮಿತಿಯವರು ಹಾಗೆ ಇದ್ದಾರೆ. ವಿಶೇಷವಾಗಿರತಕ್ಕಂತಹ ಭಗವಂತನ ಚಿಂತನಾ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದಾರೆ. ಅವ್ರು ಯಾಕೆ ಹಾಗೆ ಮಾಡಿಸ್ತಾ ಇದ್ದಾರೆ ಅಂದರೆ, ರಾಯರವರಿಗೆ ಅಷ್ಟು ಬೆಂಬಲ ಕೊಡ್ತಾ ಇದ್ದಾರೆ, ಅಷ್ಟು ಶಕ್ತಿಯನ್ನು ಕೊಡ್ತಾ ಇದ್ದಾರೆ, ಉತ್ಸಾಹವನ್ನು ಕೊಡ್ತಾ ಇದ್ದಾರೆ. ಉತ್ಸಾಹ ನೋಡಬೇಕು ಪ್ರತಿ ಸಲ. ಯಾವಾಗ ನೋಡಿದ್ರು ಪ್ರವಚನಕ್ಕೆ ಬರಬೇಕು ಬರಬೇಕು ಅಂತ ಇಡೀ ಬೆಂಗಳೂರಲ್ಲಿರುವ ಎಲ್ಲ ಪಂಡಿತರನ್ನ ಅಯಸ್ಕಾಂಧದಂತೆ ಸೆಳೆದು ಸೆಳೆದು ಕೊಡಿಸ್ತಾರೆ. ಅದಕ್ಕೆ ಕಾರಣ ಯಾರು ಅಂದ್ರು? ರಾಯರು ಅಂದ್ರು. ಇನ್ನೊಬ್ಬರು ಇರಬೇಕಲ್ಲ, ಅದು ನೀವೇ. ಯಾಕೆ ಅಂದ್ರೆ ಅವರು ಇದ್ದು, ರಾಯರು ಇದ್ದು, ಹೇಳೋರು ಇದ್ದು, ಕೇಳೋರು ಒಬ್ಬರು ಇಲ್ದಂಗಿದ್ರೆ ಪ್ರವಚನ ಹೇಗೇನಿರುತ್ತೆ? ಎಷ್ಟು ಚೆನ್ನಾಗಿ ಬಂದವರೆಲ್ಲ ನೋಡುತ್ತೇನೆ. ಎನ್ ಆರ್ ಕಾಲನಿಯಲ್ಲಿ ಪ್ರವಚನ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಯಾಕೆ ಅಂದ್ರೆ ನಾವು ಸಾಮಾನ್ಯವಾಗಿ ಸಮಯದ ಕಡೆಯಿಂದ ಇಲ್ಲಿ ನೋಡುತ್ತಾ ಇದ್ರೆ ಪುಸ್ತಕದ ಕಡೆಯಲ್ಲಿ ನೋಡೋದು ಹೋಗುತ್ತೆ. ಟೈಮ್ ಎಷ್ಟಾಯಿತು ಬಿಡಬೇಕಲ್ಲ ಅಂತ ಹೇಳಿ. ಆದರೆ ಸಾಮಾನ್ಯ, ಆದರೆ ನಾವು ನಿಮ್ಮನ್ನು ನೋಡ್ತಾ ಇದ್ರೆ ನೀವು ಗಡಿಯಾರ ನೋಡ್ತಾ ಇರ್ತೀರಲ್ಲ, ಅವ ಸುಲಭ ಆಗುತ್ತೆ ನಮಗೆ. ನೀವು ಒಂದ್ಸಲ ನೋಡಿದ ಕೂಡಲೇ ಟೈಮ್ ಆಯಿತು ಅಂತ ಬಿಡ್ಬೋದು. ಇಲ್ಲಿ ಬಹಳ ಕಷ್ಟ, ಯಾರು ಟೈಮ್ ಕಡೆ ನೋಡೋದೇ ಇಲ್ಲ. ನಾನು ಅವಾಗಿಂದ ನೋಡ್ತಾ ಇದ್ದೇನೆ. ಆಚಾರ ಬಂದಾಯ್ತು, ಬಿಟ್ಟೇ ಇಲ್ಲ ನಾನು ಆಚಾರನ ಕ್ಷಮ ಕೇಳಿಕೊಂಡು. ಯಾಕಂದ್ರೆ ನರಸಿಂಹ ಬರುವ ಘಟ್ಟ ಒಳ್ಳೆ ವಿಶೇಷ ಆದ್ದರಿಂದ 5 ನಿಮಿಷ ಅವರ ಕಾಲವನ್ನ ಅಪಹರಣ ಮಾಡಿಬಿಟ್ಟಿದ್ದೇನೆ, ಕ್ಷಮ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮ ರೂಪಿಸಿದ ಸಮಿತಿಯವರಿಗೂ, ಸೇವಾಕರ್ತರಿಗೂ ಮತ್ತು ಬಂದಂತಹ ನಿಮಗೂ ಎಲ್ಲರಿಗೂ ಭಗವಂತ ವಿಶೇಷವಾಗಿರತಕ್ಕಂತಹ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಅನುಷ್ಠಾನವನ್ನ ನಿಮಗೂ ಕೊಡಲಿ, ಕೊನೆಗೆ ನನಗೂ ಅನುಗ್ರಹ ಮಾಡಲಿ ಎಂಬಲ್ಲಿ ಶ್ರೀಕೃಷ್ಣ ಅರ್ಪಣಂ ಅಸ್ತಿ.